ಕಂಡುಕೊಟ್ಟ ಡಾಕ್ಟರ್ ಕಂಡುಕೊಟ್ಟ ಡಾಕ್ಟರ್ ಅಲ್ಲ, ಎಲ್ಲ ಕೊಟ್ಟ ದೇವರ ಮರಿತೀರಿ ಹಾಗಿದ್ರೆ. ಎಲ್ಲವನ್ನು ಎಲ್ಲ ಕಾಲಕ್ಕೆ ಕೊಟ್ಟು ಒಳಗಿದ್ದ ಫಂಕ್ಷನ್ ಮಾಡಿಸ್ತಾನೆ ಪರಮಾತ್ಮ. ಮತ್ತೆ ಒಳಗಿದ್ದೇ ಕೆಲಸ ಮಾಡಿಸ್ತಾನಲ್ಲ. ದೇವರಲ್ಲಿ ಅವ್ರ ಪ್ರೀತಿನ ಡೆವಲಪ್ ಮಾಡ್ಕೋಬೇಕು. ದ್ವೇಷನಲ್ಲ, ಕ್ರೋಧನಲ್ಲ, ಪ್ರೀತಿನ. ದೇವರಿಗೆ ಪ್ರೀತಿ ನಮಗೆ ಯಾತಕ್ಕೆ ಬಂದಿಲ್ಲ ಅಂದ್ರೆ, ದೇವ್ರ ಯಾರೋ ಥರ್ಡ್ ಪರ್ಸನ್ ನಮಗೆ ಗಂಟು ಬಿದ್ದ ಅಂತ ತಿಳ್ಕೊಂಡ್ಬಿಡುತ್ತೆ. ರಸ್ತೆ ಗುಂಡ ಇದ್ದಾಗ ಮಧ್ಯ ಮಧ್ಯ ಒಂದು 1ನೇ ತಾರೀಕು ಬಂದು ದುಡ್ಡು ಕೇಳ್ತಾನೆ ಆ ಟೈಪ್. ದೇವರನ್ನ ಏನೋ ತಿಳ್ಕೊಂಡ್ಬಿಟ್ಟಿದ್ದೇವೆ. ನಮ್ಮ ಪಾಡಿನಾಗಿದ್ರೆ ಮಧ್ಯ ಮಧ್ಯ ವಸೂಲ್ ಮಾಡ್ತಾನೆ ತಿಳ್ಕೊಂಡ್ಬಿಟ್ಟಿದ್ದೇವೆ. ತಪ್ಪದು, ನಮ್ಮ ಪ್ರತಿಯೊಂದು ಆಗು ಹೋಗುವ ಹಿಂದೆ ಭಗವಂತ ಇದ್ದಾನೆ. ತೇನವಿನ ತೃಣಮತಿ ನಚಲತಿ, ಅದು ಭಗವದ್ಗೀತೆ ಕೊಡ್ತ ದೊಡ್ಡ ಸಂದೇಶ, ಸಕಲ ವೇದಗಳ ಸಂದೇಶ. ನಮ್ಮ ಹಿಂದೆ ಒಂದು ಕ್ಷಣ ದೇವರಿಲ್ಲದೆ ಹೋದ್ರೆ ಏನೂ ಮಾಡೋಕ್ಕಾಗೋದೇ ಇಲ್ಲ. ಪ್ರತಿ ಕ್ಷಣದಲ್ಲೂ ಹೆಣ ಇದ್ದಾಗಿರ್ತಾನೆ ಮನುಷ್ಯ. ಆದ್ದರಿಂದ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ವಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯಥ. ಇವತ್ತು ದೇವ್ರ ಪೂಜೆಯನ್ನು ಮಾಡ್ತಾ ಇದ್ದೇವೆ ನಾವೀಗ, ಇದಕ್ಕೂ ಅವರ ಅನುಗ್ರಹವೇ ಕಾರಣ. ಇಲ್ಲವರು ಮಾಡಕ್ಕೆ ಆಗ್ತಿರಲಿಲ್ಲ. ತತ್ಪ್ರಸಾದೇನ ನಾಣ್ಯಥ, ಅವನ ದಯೆಯಿಂದ ನಾವು ಪೂಜೆ ಮಾಡಿದ್ದೇವೆ. ಅದಕ್ಕೇನು ಫಲ ಕೇಳಬೇಕು ನಾವು? ತದ್ಭಕ್ತಿ ತತ್ಫಲಂ ಮಹ್ಯಂ, ಅವನಲ್ಲಿ ಭಕ್ತಿ ಇದೆಯಲ್ಲ ಅದೇ ದೊಡ್ಡ ಫಲ. ಅದು ದೇವೇ ಪೂಜೆ ಮಾಡಿಸ್ಕೊಂಡೆಯಲ್ಲ, ನಾಳೆ ಹೀಗೆ ಮಾಡಿಸ್ಕೋ, ನಾಡಿದ್ದು ಹೀಗೆ ಮಾಡಿಸ್ಕೋ. ಹೀಗೆ ಮಾಡಿಸ್ಕೋತಾನೆ ಇವರು, ಆಗ ನಮ್ಮ ಪ್ರೀತಿ ಇದೆ ಅಂತ ಅರ್ಥ. ಮದುವೆ ಬರೋ ಯಾರೋ ಮದುವೆ ಕರೆದ್ರೆ ಹೋಗೋದಿಲ್ಲ, ಸಿಟ್ಟು ಮಾಡ್ಕೊಬಿಡ್ತಾರೆ. ಮದುವೆ ಬರಲಿಲ್ಲ ಹೋಗಿರಿ ನೀವೀಗ, ನಿಮ್ಮನ್ನು ಕಂಡ್ರೆ ನಮಗೆ ಆಗೋದಿಲ್ಲ, ಅಷ್ಟು ಕರೆದಿದ್ದೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಅವ್ರು ಬಂದಿದ್ದಕ್ಕೆ ಎಷ್ಟು ಖುಷಿಯಾಯ್ತು ಇವನಿಗೆ. ಕರೆದಾಗೆಲ್ಲ ಬರ್ತಿದ್ರ ನಮ್ಮವ್ರು, ನೀವು ಕರೆದಾಗೆಲ್ಲ ಬರ್ತೀರಿ ಪರವಾಗಿಲ್ಲ. ದೇವರಿಗೇನು ಕೇಳಬೇಕು, ದೇವರೇ ನಿತ್ಯ ಪೂಜೆ ಮಾಡಿಸ್ಕೊಂಡು ನೀನೀಗ ನೀನು ಒಲ್ದಿದ್ದಕ್ಕೆ ಅದೇ ಗುರುತು ಅಂತ ಹೇಳ್ತಾರೆ. ಅದೇ ಗುರುತು. ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ. ಕರೆದಾಗಲ ಅನುಗ್ರಹ ಮಾಡ್ತಾನೇರು ಮಾಡ್ತಾನೇ ಇರು. ಕರ್ಮ ನ್ಯಾಸೋ ಹರಾವೇವಂ ವಿಷ್ಣೋಹೋ ತೃಪ್ತಿಕರ ಸದಾ. ಇದಕ್ಕೆ ಕರ್ಮನ್ಯಾಸ ಅಂತ ಕರೀತಾರೆ. ಮೈ ಸನ್ಯಸ್ಯ ಕರ್ಮಾಣಿ ಬಂತಲ್ಲ, ಸನ್ಯಾಸ ಅಂದ್ರೆ ಇದು. ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಹೋ ತೃಪ್ತಿಕರ ಸದಾ. ಈ ರೀತಿ ಏನು ಕರ್ಮವನ್ನು ಭಗವಂತ ಅರ್ಪಣೆ ಮಾಡ್ತಾನಲ್ಲ, ಅತ್ಯಂತ ಪ್ರಿಯಕರವಾದ ಸನ್ಯಾಸ ಇದು. ಇದನ್ನು ಮಾಡೋದಕ್ಕೆ ಕರ್ಮ ಯೋಗ ಅಂತ ಕರೀತಾರೆ. ಅದನ್ನು ಮಾಡತಕ್ಕದ್ದು ಅಂತ ಭಗವಂತ ಹೇಳ್ತಾ, ಇದು ರೀತಿ ಬದುಕಿದರೆ ಈ ಫಲ ಉಂಟು, ಬಿಟ್ಟರೆ ಈ ಫಲವು. ಕೆಲವಿಗೆ ಇರುತ್ತೆ, ಮಾಡಿದರೆ ಫಲ, ಬಿಟ್ಟರೆ ಶಿಕ್ಷೆ ಇಲ್ಲ. ಮಾಡಿದರೆ ಉಂಟು, ಬಿಟ್ಟರೆ ಏನು ದೋಷ ಇಲ್ಲ. ಇದು ಹಾಗಲ್ಲ, ಮಾಡಿದರೆ ಮೋಕ್ಷಕ್ಕೆ ಹೋಗಿಬಿಡ್ತಾನೆ, ಬಿಟ್ಟರೆ ಅಂಧಂತಮಸ್ಸಿಗೆ ಹೋಗಿಬಿಡ್ತಾನೆ. ಬಿಟ್ಟು ಬಿಟ್ಟಿನ ದಾರಿ ಅಂತ ಒಂದಿಲ್ಲ. ಏಕಾಶಿ ಉಪವಾಸ ಅಂಥ ವ್ರತ ಅದು ಒಂದು. ಮಾಡಿದರೆ ಹಿಂದೆ ಅನೇಕ ಸರ್ತಿ ಹೇಳಿದೆ, ನ ಕಾಶಿ ನ ಗಯಾ ಗಂಗಾ ನರೇವಾ ರಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾಥ್. ಯಾವ ತೀರ್ಥ ಕ್ಷೇತ್ರ ಏನೇನು ಅದರ ಮುಂದೆ ಅಲ್ಲ, ಯಜ್ಞ ಯಾಗ ಏನೂ ಅಲ್ಲ, ಅಷ್ಟು ಪುಣ್ಯ ಕೊಡುತ್ತೆ. ಬಿಟ್ಟು ಬಿಟ್ರೆ ಅದರಂಥ ಪಾಪನೇ ಇಲ್ಲ. ವರಂ ಸಮಾತೃಗ ವರಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯ ಸುರಾಪಾನಂ ಏಕಾದಶ್ಚನ್ನ ಭಕ್ಷಣ. ಪಂಚ ಮಹಾಪಾತಕಗಳಿಗಿಂತ ದೊಡ್ಡ ಪಾಪ ಬರುತ್ತೆ. ಮಾಡಿದರೆ ಹೇಗೆ, ಬಿಟ್ಟರೆ ಹೀಗೆ. ಕೆಲವು ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಇಲ್ಲಲ್ಲ, ಆ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಇದು ಹಾಗಲ್ಲ, ಮಾಡಲೇಬೇಕು ಅನ್ನೋದನ್ನ ಒತ್ತಿವತ್ತು ಹೇಳಿತ್ತು ಭಗವಂತನ ಆರಾಧನೆ. ಹಾಗೆ ಮಾಡಿದರೆ ಮುಚ್ಚಂತೆ ತೇಪಿ ಕರ್ಮವಿಹಿ, ಇಲ್ಲದ ಹೋದರೆ ವಿದ್ಯೆ ನಷ್ಟಾನ ಚೇತ ಸಹ, ಅವರು ಹಾಳಾಗಿ ಹೋಗ್ತಾರೆ. ಇಷ್ಟು ಭಗವಂತನ ಸಿದ್ಧಾಂತವನ್ನು ತಾನೇ ಹೇಳಿಬಿಟ್ಟು ಭಗವಂತ ಮುಂದೆ ಮಾತಾಡ್ತಾನೆ. ಇವತ್ತು ಯಾರದಾರ ಮಾತು ಕೇಳಿ ತಪ್ಪಲ್ಲ, ಅನುಕೂಲವಾಗಿದ್ರೆ ಕೇಳಿ, ಇಲ್ಲದ ಹೊರಗೆ ಕೇಳೋದಕ್ಕೆ ಹೋಗ. ಇದಕ್ಕೆ ಇಷ್ಟು ಮಾತಿಗೆ ಅನುಕೂಲವಾಗಿದ್ದು ಬಿಟ್ಟರೆ ಯಾವುದಕ್ಕಾದ್ರೂ ವ್ಯಾಲಿಟೆ, ಇದಕ್ಕೆ ಅನುಕೂಲವಲ್ಲದೆ ಹೋಗಿಬಿಟ್ರೆ ಅದೆಲ್ಲ ಇನ್ವ್ಯಾಲಿಡ್. ಇದು ನಮ್ಮೊಂದು ಕ್ರೈಟೀರಿಯಾ ಇರ್ಬೋದು. ಬಂಗಾರ ಗುರುಸ್ಪಗ ಟಚ್ಸ್ಟೋ ವರೆಗಲ್ಲಿರುತ್ತಲ್ಲ ಹಾಗೆ, ಈ ಶ್ಲೋಕಗಳು ವರೆಗಲ್ಲಿ ಇದ್ದ ಹಾಗೆ. ಇದರ ಆಧಾರದ ಮೇಲೆ ಯಾರೇ ಮಾತಾಡಿದ್ರು ಕೂಡ ಇದಕ್ಕೆ ಸಂವಾದಿಯಾಗಿದ್ದರೆ, ಒಪ್ಪಿಗೆ ಕೊಡ ಹಾಗಿದ್ದರೆ ಖಂಡಿತ ಕೇಳಿ. ಒಪ್ಪಿಗೆ ಕೊಡದೆ ಹೋದರೆ ಮಾತ್ರ ಅದೆಂದೆಂದು ಕೇಳಬೇಡಿ, ಅದು ದುಶ್ಯಾಸ್ತ್ರ ಅಂತ. ಸರ್ಕಾರದ ಕಾನೂನಿಗೆ ಅನುಗುಣವಾಗಿದ್ದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ಆಡಿಟರ್ಸ್ ಇರ್ತಾರೆ, ಹೇಗೆ ಗೈಡ್ ಮಾಡ್ತಾರೆ ಅವರು? ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡೋಕೆ ಆ ರೀತಿ ಗೈಡ್ ಮಾಡ್ತಾರೆ. ಟ್ಯಾಕ್ಸ್ ತುಂಬ ಹೆಚ್ಚಾಯ್ತಾ, ಸೇವ್ ಮಾಡಬೇಕಾ, ನೋಡು ಈ ಪ್ರಾವಿಷನ್ ಈಗ ನೋಡಿ ಇಲ್ಲಿ ಉಪಯೋಗಿಸ್ಕೊ ಅಂತ ಹೇಳ್ತಾ. ಇದೇನು ಗೊತ್ತಾ, ಔಟ್ ಆಫ್ ದಿ ವೇ ಎಲ್ಲ ಇದು, ಒಂದು ರೂಲಿ ತಕ್ಕಂತೆ ಮಾಡ್ತಾ ಹೋಗ್ತಾರೆ. ಇದ್ರ ಗೈಡೆನ್ಸ್ ಆಡಿಟರ್ ಕೊಡ್ತಾರೆ, ಇದು ಸರಿಯಾದದ್ದು. ಆದರೆ ಗೂಂಡಾಗಳನ್ನು ಕೇಳಿಬಿಟ್ರೆ ನನಗೆ ಕೊಟ್ಬಿಡು ಎಲ್ಲ ಪಾರಾಗ್ತಿ ಅಂತ ಹೇಳ್ತಾರೆ. ಇದು ಪರಿಹಾರ ಅಲ್ಲ, ಇದು ಅವಾರ್ಡ್ ಮಾಡೋದು ಪರಿಹಾರ ಅಲ್ಲ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಅದು ಗುರುಗಳೆಲ್ಲ ಏನು ಮಾಡ್ತಾರೆ ಗೊತ್ತಾ, ಈ ಆಧಾರದ ಮೇಲೆ ವಿವರಣೆ ಕೊಡ್ತಾ ಹೋಗ್ತಾರೆ. ಅವರ ಮಾತು ನಮಗೆ ಗ್ರಾಹ್ಯ. ಇದಕ್ಕೆ ಪ್ರತಿಗಾಮಿ ವಿಚಾರವನ್ನು ಒಪ್ಪಬಾರದು, ಅನುಗಾಮಿ ವಿಚಾರನ ಒಪ್ಪಬೇಕು ಅನ್ನೋದು ಸಾರಾಂಶ. ಮುಂದೆ ಭಗವಂತ ಹೇಳ್ತಾರೆ, ಅರ್ಜುನ ಇಷ್ಟು ಹೇಳಿದೆ, ಒಂದು ಮಾತು ಹೇಳಿದೆ, ಮೊದಲಿನ ಒಂದು ಮಾತು ಬಂದಿದೆ. ಎಲ್ಲರೂ ಏನೇನೋ ಮಾಡ್ತಿರ್ತಾರೆ, ಅಂಥವರನ್ನು ನೀನು ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡ ಅಂತ ಭಗವಂತ ಹೇಳಿದ. ತಾನ ಕ್ರಿಸ್ತವಿದು ಮಂದಾನ್ ಕ್ರಿಸ್ತವಿನ್ ಅಭಿಚಾಲಯಿ. ಎಲ್ಲ ತಿಳಿದಂಥ ಜ್ಞಾನಿ ತಿಳಿಯದ ಜನಗಳನ್ನು ಸನ್ಮಾರ್ಗಕ್ಕೆ ಹಾಕಲಿಕ್ಕೆ ತುಂಬ ಪ್ರಯತ್ನ ಪಡಬೇಕಾಗಿಲ್ಲ ಅಂತ ಭಗವಂತ ಹೇಳಿಬಿಟ್ಟೆ. ನಮಗೆ ಸ್ವಲ್ಪ ಗೊಂದಲ ಹುಟ್ಟಿಸುತ್ತಿದ್ವು. ತುಂಬ ಜನಗಳು ಹಾಗಿದ್ದರೆ ನಾವು ಒಳ್ಳೆಯವ್ರನ್ನ ಮಿಸ್ಗೈಡ್ ಆಗಬೇಕು, ಎಲ್ಲೋ ದಾರಿ ಹೋಗೋರ ನಾವು ಒಳ್ಳೆ ದಾರಿ ಗೈಡ್ ಮಾಡಬಾರ್ದು ಅಂತ ಅರ್ಥ ಆಗಿಬಿಡುತ್ತೆ. ಅಂದರೆ ಅವ್ರು ಹೋದ ಪಾಡಿಗೆ ಬಿಟ್ಟುಬಿಡಿ, ಅವ್ರು ಒಳ್ಳೆ ದಾರಿ ತಲೆ ಪ್ರಯತ್ನ ಮಾಡಬೇಡಿ ಅಂತ ಅರ್ಥ ಆಗುತ್ತೆ. ಇದನ್ನು ಫಾಲೋ ಮಾಡಿಬಿಟ್ಟಿದ್ದೇವೆ, ಎಷ್ಟು ಮಟ್ಟಿಗೆ ಮನೆ ಮಟ್ಟಿಗೆ ಫಾಲೋ ಮಾಡಿಬಿಟ್ಟಿದ್ದೇವೆ. ಮಕ್ಕಳು ಏನಾರು ಮಾಡ್ತಿರ್ಲಿ ಬಿಡಿ ಪಾಪ ಕೂಸು ಏನಾರು ಮಾಡ್ಕೊಂಡು ಹೋಗಲಿ ಬಿಟ್ಬಿಡ್ತಾರೆ. ಕೂಸು ಗೀತಾ ಶ್ಲೋಕ ತಪ್ಪರ್ಥ ಮಾಡ್ಕೊಂಡಿದ್ರೆ ಫಲ ಅದು. ಮಕ್ಕಳು ಏಕಾಶಿ ಊಟ ಮಾಡ್ತಿರ್ತಾರೆ, ಭಗವಂತ ಹೇಳಿದ್ದನ್ನು ಬಿಡಿ ಕೂಸು ಮಾಡಯ್ಯ ಪರವಾಗಿಲ್ಲ ಹೋಗು ಗೋ ಹಾಕ್ದ ಅಂತ ಹೇಳಿದ್ರೆ ಹಾಗೆ ಹೋದ್ರೆ ಅರ್ಥನ ಮಾಡ್ತಾರೆ, ಹೋಗಿ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ರೆ ಏನ್ ಮಾಡ್ಬೇಕು ಇದಕ್ಕೆ, ಹಾಗೆಲ್ಲ ಮಾಡಕ್ ಬರೋದಿಲ್ಲ. ಅದು ಭಗವಂತ ಹೇಳಿದ್ದಾನ ಅಂತ ಕೇಳಿದ್ರೆ ಅದಕ್ಕೆ ವಿವರಣೆ ಈಗ ಕೊಡ್ತಾರೆ ಭಗವಂತ. ಸದೃಶ್ಯಂ ಶ್ರೇಷ್ಠತೆ ಸಸ್ಯಾಹ ಪ್ರಕೃತೇರ್ ಜ್ಞಾನವಾನಪಿ ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಇದು ಆ ಶ್ಲೋಕ. ಭಗವಂತ ಹೇಳ್ತಾರೆ ಸದೃಶ್ಯಂ ಶ್ರೇಷ್ಠತೆ ಸಸ್ಯಾಹ ಪ್ರಕೃತೇ ಜ್ಞಾನವಾನಪಿ ಜ್ಞಾನವಾನಪಿ ಸಸ್ಯಾಹ ಪ್ರಕೃತೇ ಚೇಷ್ಟತೆ ಸದೃಶ್ಯಂ ಚೇಷ್ಟತೆ. ಎಷ್ಟೇ ಜ್ಞಾನ ಇದ್ರೂ ಕೂಡ ಇದಕ್ಕೆ ಅಂದನೆ ಮಾಡ್ಕೋಬೇಕಾದ್ರೆ ಎಷ್ಟೇ ಜ್ಞಾನ ಇದ್ರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ನಡ್ಕೊಳ್ಳೋದು ಸ್ವಸ್ಯ ಪ್ರಕೃತೇ ಸಸ್ಯಾಹ ಪ್ರಕೃತೇ ಅವರ ಪ್ರಕೃತಿ ಅಂತ ಏನಿದೆಯಲ್ಲ ಸ್ವಭಾವ ಇದೆಯಲ್ಲ ಅದಕ್ಕೆ ತಕ್ಕಂತೆ ನಡ್ಕೊಳ್ತಾನಾದ್ದರಿಂದ ಬರೀ ಹೇಳಿ ಉಪಯೋಗಕ್ಕೆ ಬರೋದಿಲ್ಲ ಅಂತ. ಇಲ್ಲಿ ಹೊಸ ವಿಚಾರ ಗೊತ್ತಾಯ್ತು. ಜೀವರು ಅನಂತ ಇದ್ದಾರೆ, ಅವರಲ್ಲಿ ವೆರೈಟಿ ಇದೆ, ಪ್ರತಿಯೊಬ್ಬರಿಗೂ ತಂದೆಯಾದ ಇಂಡಿವಿಜುವಾಲಿಟಿ ಇದೆ, ಪ್ರತಿಯೊಬ್ಬ ಜೀವರಿಗೆ ಪರಸ್ಪರ ಭೇದ ಇದೆ, ಯಾವ ಇಬ್ಬರು ಜೀವರು ಕೂಡ ಐಡೆಂಟಿಕಲ್ ಅಲ್ಲ, ಅವರವರು ಭಿನ್ನರಾಗಿದ್ದಾರೆ. ಆದ್ದರಿಂದ ಅವನು ತನ್ನ ಪ್ರಕೃತಿಗೆ ತಕ್ಕಂತೆ ವರ್ತಿಸೋದ್ರಿಂದ ಹೇಳಿ ಏನೂ ಪ್ರಯೋಜನ ಇಲ್ಲ. ಈ ಮಾತಿನ ಅರ್ಥ ಅಂದರೆ ಸುಮ್ಮನೆ ಹೇಳಬಾರದು ಅಲ್ಲ, ಅವನ ಪ್ರಕೃತಿ ಹಾಗಿದ್ದಾಗ ಅವನು ಹೇಳಿ ಉಪಯೋಗ ಇಲ್ಲ. ಸದೃಶ್ಯಂ ಚೇಷ್ಟತೆ ಸಸ್ಯಾಹ ಪ್ರಕೃತೇ ಜ್ಞಾನವಾನಪಿ ಜ್ಞಾನವಂತನಾಗಿದ್ದರೂ ಕೂಡ ತನ್ನ ಸ್ವಭಾವಕ್ಕೆ ತಕ್ಕಂತೆ ಬುದ್ಧಾಪ್ತಸೌ ಯಥೋ ನಿತ್ಯಂ ಸ್ವಭಾನುಗ ಸ್ವಭಾವಾನುಗ ಚೇಷ್ಟಕಃ. ಆಚಾರ್ಯರ ತಾತ್ಪರ್ಯ ಅದಕ್ಕೆ ಸ್ವಭಾವಾನುಗ ಚೇಷ್ಟಕಃ, ಸ್ವಭಾವಕ್ಕೆ ತಕ್ಕಂತೆ ವರ್ತಿಸ್ತಾನೆ ಹೊರತು ತಿಳುವಳಿಕೆ ತಕ್ಕಂತೆ ವರ್ತಿಸೋದಿಲ್ಲ. ಇನ್ನು ತುಂಬ ಅರ್ಥ ಇದೆ, ಗಮನಿಸ್ಬೇಕದನ್ನ. ಆದ್ದರಿಂದನೇ ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಭೂತಾನಿ ಶಬ್ದಕ್ಕೆ ಪ್ರಾಣಿಗಳು ಚೇತನಗಳು ಅಂತರ್ಥ, ಜೀವರು ಅಂತರ್ಥ. ಅವರು ಪ್ರಕೃತಿ ಯಾಂತಿ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ನಡ್ಕೊಳ್ತಾರೆ ಹೊರತು ನಿಗ್ರಹ ಕಿಂಕರಿಷ್ಯತಿ ಅವ್ರನ್ನ ಹಿಡಿದು ಮಾಡೋದೇನು ಬಂತಿದ್ರಿಂದ ಏನೂ ಪ್ರಯೋಜನ ಇಲ್ಲ. ಈ ಮಾತನ್ನು ಸರಿಯಾಗಿ ನೋಡಿಬಿಟ್ರೆ ಅನೇಕ ವಿಚಾರ ಗೊತ್ತಾಗ್ತದೆ. ಮೇಲೋಟಕ್ಕೆ ಏನನ್ನಿಸ್ತು, ಯಾರನ್ನು ಕೂಡ ನಾವು ಗೈಡ್ ಮಾಡಲಿಕ್ಕೆ ಹೋಗಬಾರ್ದು. ಅವ್ರು ಹೇಗಿರ್ತಾರೋ ಅವ್ರು ಹೇಗೆ ಬಿಟ್ಟುಬಿಡಬೇಕು, ನಮ್ಮಟ್ಟಿಗೆ ಉದ್ಧಾರ ಆಗಬೇಕು, ನಮ್ಮಷ್ಟಿನ ಉದ್ಧಾರ ಆಗಬೇಕು ಅವ್ನ ಪಾಡಿನ ಬಿಟ್ಟುಬಿಡಬೇಕು ಅಂತ ಕಾಣಿಸುತ್ತೆ. ಅದನ್ನು ಭಗವಂತ ಹೇಳ್ತಾ ಇಲ್ಲ, ಅದನ್ನು ತಿಳ್ಕೊಬೇಕು ನಾವು. ಅದನ್ನು ಹೇಳ್ತಾ ಇಲ್ಲ, ಮೊದಲು ಪ್ರಯತ್ನ ಮಾಡಿ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಮೊದಲು ಪ್ರಯತ್ನ ಮಾಡಿ, ತುಂಬ ಹೇಳಿ, ಆದರೆ ನಿಮ್ಮ ಹೇಳಿಕೆ ಎಷ್ಟೇ ಚೆನ್ನಾಗಿದ್ರೂ ಕೂಡ ಅವನು ತನ್ನ ಪಾಡಿತ ತನ್ನಂತೇ ಹೋಗ್ತಾ ಇದ್ರೆ ಇನ್ನೂ ಅವನ ತಂಟೆ ಹೋಗಬೇಡಿ, ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇದು ಆ ಅರ್ಥ ಇದೆ. ಯಾರನ್ನ ಗೈಡ್ ಮಾಡಿಬಿಡಿ ಅಂತ ಅರ್ಥ ಅಲ್ಲ, ಅದಕ್ಕೆ ಗೈಡ್ ಸಾಕಷ್ಟು ಮಾಡಿ, ಆದರೆ ಗೈಡ್ ಮಾಡಿದ ಹಂತ ಮುಗಿದ ಮೇಲೂ ಕೂಡ ಅವನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಜಸ್ಟ್ ಲೀವ್ ಹಿಮ್ ಆಸ್ ಈಸ್ ಅಂತ, ಅವನು ಹಾಗೆ ಬಿಟ್ಟುಬಿಡಿ, ಅವನ ತಟ್ಟೆ ಹೋಗಬೇಡಿ. ಮತ್ತೆ ಕ್ಲಾಸಲ್ಲಿ ಹಾಗೆ ಮಾಡೋದು, ಒಬ್ಬರು ಲೇಟಾಗಿ ಬರ್ತಾನೆ, ಯಾಕಯ್ಯ ಲೇಟು ಅಂತ ಕೇಳ್ತಾರೆ, ಏನೋ ಕಾರಣ ಹೇಳ್ತಾನೆ, ಆಯ್ತು ಬಾ ಅಂತ ಹೇಳಿಬಿಡ್ತಾರೆ. ಮತ್ತೆ ಮೊದಲು ಲೇಟಾಗಿ ಬರ್ತಾನೆ, ಯಾಕಯ್ಯ ಅಂತ ಕೇಳ್ತಾರೆ. ಅವ್ರು ಯಾರು ಒಬ್ರು ಸಾಯ್ಬೇಕು ರೋಗ ಬರಬೇಕು, ಒಬ್ಬ ಸುಳ್ಳು ಹೇಳ್ತಿರ್ತಾನೆ, ಪಾಪ ಹೇಳ್ತಾನೆ. ಆಡ್ರೈತಿ ಇವತ್ತು ಬಾ ಅಂತ ಕರೀತಾರೆ, ಮೂರನೇ ಸಲ ಬಾ ಅಂತ ಕರೀತಾರೆ. ಆಮೇಲೆ ಎರಡರಲ್ಲಿ ಒಂದು ಮಾಡ್ತಾರೆ, ಇಲ್ಲ ಎಂದೂ ಬರಬೇಡ ಗೆಟೌಟ್ ಅಂತಾರೆ, ಇಲ್ಲ ಕೇಳೋದ್ರಲ್ಲ ಸುಮ್ಮನೆ ಬಂದು ಕೂತ್ಕೊ ಅಂತ ಹೇಳ್ತಾರೆ. ಯಾತಕ್ಕೆ ದೂರ ಅವರ ಅಭಿಪ್ರಾಯ ಹಣೆಯವರನ್ನೇ ಅಷ್ಟೊಂದು ಹೇಳ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತಷ್ಟೇ. ಉಳಿದುಳಿದ್ರು ಪಾಠನ ಹಾಡು ಮಾಡ್ತಾನೆ, ಬೇಕಾದಬ್ಬ ಸಾಕಾರು ಹಾಳಾಗಿ ಹೋಗು ನಿನಗೆ. ನಿನ್ನ ಸ್ವಭಾವ ಏನು ಮಾಡೋಕ್ಕಾಗತ್ತೆ ಇದಕ್ಕೆ? ಬುದ್ಧಿವಂತರಿಗೆ ಒಂದ್ಸತಿ ಹೇಳಿಬಿಟ್ರೆ ಸಾಕು, ಒಂದ್ಸತಿ ನೋಡಿಬಿಟ್ರೆ ಸಾಕು ತಪ್ಪು ಅಂತ ಹೇಳಿ. ಮೊದಲಿಷ್ಟ ಬರೋದಿಲ್ಲ, ಅವನ ಬಾಸ್ ಇರ್ತಾನೆ, ನಾನು ಲೇಟಾಗಿ ಬರ್ತಾನೆ, ಒಂದು ಸುಮ್ಮನೆ ಎರಡು ದಿವಸ ಬರ್ತಾನೆ, ಸುಮ್ಮನೆ ಮೂರು ದಿವಸ ಸ್ವಲ್ಪ ನೋಡ್ತಾನೆ. ಹೀಗೆ ಮುಂದೆ ಲೇಟಾಗಿ ಬರೋದಿಲ್ಲ ಅವನು, ಯಾಕೋ ಸಾಹೇಬ್ರು ಯಾಕೋ ಈ ಥರ ನೋಡಿಬಿಟ್ರು, ವಾಸಿ ಬೇಜಾರಾಗಿದೆ, ನಾಳೆಯಿಂದ ಹಾಗೆ ಮಾಡಬಾರ್ದು, ಇಷ್ಟು ಸಾಕು ಅವನಿಗೆ. ಸೊ ನೋಡಿಬಿಟ್ರೆ ಸಾಕು, ಇನ್ನೂ ಕೆಲವೇ ಸ್ವಲ್ಪ ಹೇಳಿಬಿಟ್ರೆ, ಯಾಕಯ್ಯ ತರವಾಗಿದ್ದೀಯಾ, ಸರಿ ಇವತ್ತು ಕೇಳಿಸ್ಕೋಬೇಡಿ, ಇನ್ನೊಂದು ಕೇಳಿಸ್ಕೋಬಾರ್ದನ್ನು ಮುಗಿದೋಯ್ತು, ಏನು ಮರ್ಯಾದೆ ಹೋಯ್ತು ನನಗೆ ಇವತ್ತಿನ ದಿವಸ, ಯಾಕಯ್ಯ ಲೇಟು ಅಂತ ಕೇಳಿಬಿಟ್ರು, ನಾಳೆ ಚಾನ್ಸ್ ಕೊಡಬಾರ್ದನ್ನು ಸಾಕು ಅವನಿಗೆ. ಇನ್ನೊಬ್ಬನಿರ್ತಾನೆ ಲೇಟ ಯಾಕತ್ತ ಕಡೆ ಹ್ಯಾ ಅಂದ್ಬಿಡ್ತಾನೆ, ಮತ್ತೆ ಹ್ಯಾ ಅಂತಾನೆ, ಮತ್ತೆ ಕೇಳಿಬಿಟ್ರೆ ಸರ್ ದಿವಸ ಹೇಳಬೇಕಾ ನಿಮಗೆ, ಅವರಿಗೆ ಬೈದ್ಬಿಡ್ತು, ದಿವಸ ಹೇಳಬೇಕಾ ನಿಮಗೆ, ನಂದೇ ಕೆಲಸ ಇರುತ್ತೆ ಸರ್, ಅದು ಏನು ಮಾಡಬೇಕು ಇದಕ್ಕೆ, ನಿನ್ನ ಕೆಲಸ ಮನೇಲಿ ಮಾಡ್ಕೋಬಾರ ಆಸೆಗೆ ಬಡ ಕಳಿಸ್ಬಿಡ್ತಾರೆ. ಈ ಡಿಸ್ಮಿಸಲ್ ಕೇಸಲ್ಲಿ ಆ ಥರ ಶುರುವಾಗೋದಲ್ಲ, ಮೊದಲು ಹೇಳೋ ಸ್ಟೇಜ್ ದಾಟಿದ ಮೇಲೆ ಇನ್ನು ಹೇಳಿ ಉಪಯೋಗ ಇಲ್ಲ. ಯಾತಕ್ಕೆ ಅಂದರೆ ಅವನ ಸ್ವರೂಪವೇ ಅಂಥದ್ದು ಅಂತ, ಪ್ರಕೃತಿಯೇ ಅಂಥದ್ದು ಅಂತ ಅರ್ಥ. ಈ ಸ್ವಾರಸ್ಯವಾದ ಮಾತನ್ನು ನೋಡಿ, ಈ ಮಾತನ್ನು ಕಷ್ಟ ತಾನು ಫಾಲೋ ಮಾಡಿ ತೋರಿಸಿದ್ದಾನೆ ಈಗಾಗಲೇ. ದುರ್ಯೋಧನೆ ಎಲ್ಲ ಹೇಳುವಿಕೆ ಕೆಲಸ ಮುಗಿಸಿದಂತಾನೆ ಈಗಾಗಲೇ. ಎಲ್ಲರ ಕೈಲಿ ಹೇಳುತ್ತಾನೆ ಕೃಷ್ಣ, ಋಷಿಗಳು ಹೇಳುತ್ತಾರೆ, ನಾರದಾದಿ ಋಷಿಗಳು ಹೇಳುತ್ತಾರೆ, ಪರಶುರಾಮಾದಿ ಭಗವಂತನ ರೂಪಗಳೇ ಹೇಳ್ತಾ ಇದೆ. ಅದರ ಜೊತೆಗೆ ಧೃತರಾಷ್ಟ್ರ ಹೇಳ್ತಾನೆ, ಗಾಂಧಾರಿ ಹೇಳ್ತಾಳೆ, ವಿವರ ಹೇಳ್ತಾನೆ, ಕೃಪರು ದ್ರೋಣರು ಅವರ ಭೀಷ್ಮರೆಲ್ಲ ಹೇಳ್ತಾರೆ. ಎರಡು ಕಡೆ ಕೃಷ್ಣ ಹೇಳಿಸ್ತಾ ಹೋಗ್ತಾನೆ, ತೋರಿಸ್ತಾನೆ ತನ್ನ ಮಾತು ಎಷ್ಟು ಸತ್ಯ ಅಂತ ತೋರಿಸ್ತಾನೆ. ಇಷ್ಟು ಹೇಳಿದ ದುರ್ಯೋಧನ ಮಾಡಿದ್ದೇನು, ನಾನಂತೂ ಕೊಡೋದಿಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು, ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣ ಹೇಳಿದ್ರು ಕೊಡೋದಿಲ್ಲ ಅಂತ ಹೇಳಿ ನೇನು ಹೇಳೋದು, ತಾಯಿ ಹೇಳ್ತಾಳೆ ಇರೋ ದುರ್ಯೋಧನ, ನಿಮ್ಮಪ್ಪನ ರಾಜ್ಯ ಅಂತ ಹುಡುಕುತ್ತೀಯಲ್ಲ, ನಿಮ್ಮಪ್ಪ ಎಂದು ರಾಜನಾಗಿದ್ದ ಅಂತ ಕೇಳ್ತಾರೆ. ತುಂಬ ಜನ ಗೊತ್ತಿಲ್ಲ ಮಹಾಭಾರತದ ಮಾತುಗಳು, ನಮ್ಮಪ್ಪನ ರಾಜ್ಯ ನಮ್ಮಪ್ಪನ ರಾಜ್ಯ ಅಂತ ಹೇಳ್ತೀಯಲ್ಲ, ಈ ಮಾತನ್ನ ಬೈಯೋದು ಯಾರು ಗೊತ್ತಾ? ಸ್ವಂತ ತಾಯಿ ಎನಿಸ್ಕೊಂಡ ಗಾಂಧಾರಿ ಬೈತಾಳೆ. ನಿಮ್ಮಪ್ಪನ ರಾಜ್ಯ ಅಲ್ಲ, ನಿಮ್ಮಪ್ಪ ಎಂದ ರಾಜನಾಗಿದ್ದ ಅಂತ ಕೇಳ್ತಾ. ನಿಮ್ಮಪ್ಪ ರಾಜನಾಗಿದ್ದಿದ್ರೆ ಇನ್ನೊಬ್ಬಗ ಹುಡ್ತಾನೆ ಇರಲಿಲ್ಲ. ಧೃತರಾಷ್ಟ್ರ ಕುರುಡ, ಕುರುಡನಾಗಿ ಹುಟ್ಟಿದ್ದಕ್ಕೆ ಇನ್ನೊಬ್ಬಗ ಬೇಕು ಅಂತ ಕೇಳಿದ್ದು. ನೀ ರಾಜ್ಯಾಧಿಕಾರಿ ನಿಮ್ಮಪ್ಪನಿಗಿಲ್ಲ, ಅವನಿಗಿಲ್ಲದಕ್ಕೆ ನಿಮಗೆ ಹೇಗೆ ಬರುತ್ತೆ? ಎಷ್ಟೋ ಬಂದಿದೆ, ನಿಮ್ಮ ಪುಣ್ಯ ಇಟ್ಕೊಳ್ಳಿ, ಹೆಚ್ಚು ಕೇಳೋದಕ್ಕೆ ಹೋಗಬೇಡಿ, ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಸ್ವಂತ ತಾಯಿ ಹೇಳಿದ ಮಾತಿದ್ವಳು ಗಾಂಧಾರಿ. ಅದಕ್ಕೆ ಪೂಜ್ಯಳಾಗೋದು ಗಾಂಧಾರಿ. ಅದಕ್ಕೇನೆ ದುರ್ಯೋಧನಂತ ಕೆಟ್ಟ ಮಗ ಇದ್ರೂ ಕೂಡ ಗಾಂಧಾರಿ ತುಂಬ ಒಳ್ಳೆಯವಳು, ಅವನ ಮಗನನ್ನು ಪ್ರೋತ್ಸಾಹಿಸುವುದಿಲ್ಲ, ಎದುರಿಸ್ತಾಳೆ. ಇದೆಂಥ ರಾಜ್ಯ ಎಂದು ಕೊಟ್ಟುಬಿಡು. ಇಷ್ಟೆಲ್ಲ ಹೇಳಿ ದುರ್ಯೋಧನ ಮಾಡಿದ್ದೇನು? ಕೊನೆಗೆ ರಾಜ್ಯ ಕೊಡ್ತೀನಿ ಅನ್ನಲಿಲ್ಲ, ಹಾಳಾಗಿ ಹೋಗಲಿ, ಅರ್ಧ ಕೊಡ್ತೀನಿ ಅನ್ನಲಿಲ್ಲ, ಅದು ಬೇಡ, ಬರೀ ಕೊಡೋದಿಲ್ಲ ಅನ್ನೋದಿಲ್ಲ, ಅದು ಇಲ್ಲ ಹೇಳಿದ್ರೆ ಕೃಷ್ಣನ ಕಟ್ಟಲಕ್ಕೆ ಹೋಗ್ತಾನೆ. ಯಾವ ಹಂತಕ್ಕೆ ಹೋಗ್ತಾನೆ ಲೆಕ್ಕ ಹಾಕಿ? ಈಗ ಕೃಷ್ಣ ಉಪದೇಶ ಮಾಡಲಿಕ್ಕೆ ಅಂದ್ರೆ ಅವನ್ನೇ ಕಟ್ಟಲಕ್ಕೆ ಹೋಗೋದ? ಆಗ ನಮಗೆ ಅರ್ಥ ಆಯಿತು, ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಒಂದು ಸ್ಟೇಜ್ವರೆಗೆ ಹೇಳಿ ಆದ ಮೇಲೆ ಇನ್ನೂ ಅವನು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ ಮೇಲೆ ಅವನ ಹಾಗೆ ಬಿಟ್ಟುಬಿಡಿ, ಇನ್ನು ಹೇಳೋದಕ್ಕೆ ಹೋಗಬೇಡಿ ಅಂತ ಅರ್ಥ. ನಾವು ತಿಳ್ಕೊಂಡು ಮೊದಲೇ ಹೇಳಬೇಡಿ ಅಂತೇಳಿ ಹಾಗಲ್ಲ, ಆ ಸ್ಟೇಜ್ ಆದ್ಮೇಲೆ ಹೇಳಬೇಡಿ ಅಂತ ಹೇಳಿದ್ದ. ಆ ಸ್ಟೇಜಲ್ಲಿ ಮತ್ತೆ ಹೇಳೋದಕ್ಕೆ ಹೋಗಬೇಡಿ, ಇದು ವಿವೇಕ. ನಮ್ಮಲ್ಲಿ ಎಷ್ಟು ನಕ್ಕು ಬಿಡ್ತಾ, ಯಾರೋ ಹುಡುಗ ಬಂದಿರ್ತಾನೆ, ಹೊಸ ಹುಡುಗ ಬಂದಿರ್ತಾನೆ, ಮೇಷ್ಟು ಹೊಸಬರಿರ್ತಾರೆ, ಹುಡುಗ ಮೇಷ್ಟು ಏನೋ ಪಾಪ ಮಾತಾಡಿಸ್ತಾನೆ ಬಂದುಬಿಟ್ಟು, ಮೇಷ್ಟು ಹೇಳ್ತಾರೆ ಚೆನ್ನಾಗಿ ಓದ್ಬೇಕಯ್ಯ, ರ್ಯಾಂಕ್ ತಗೊಳ್ಬೇಕು ಅಂತೆಲ್ಲ ಹೇಳ್ತಾರೆ. ಪಕ್ಕದ ಮೇಷ್ಟು ನಕ್ಕು ಜೋರ ನಕ್ಕು ಬಿಡ್ತಾನೆ ಅವನು ಪಾಪ. ಆ ಹುಡುಗ ಹೋಗ್ಬಿಡ್ತಾನೆ, ಯಾಕೆ ಅಂತ ಕೇಳ್ತಾನೆ. ಸಾರ್ ಅವ್ನು ಪಾಸ್ ಆಗೋದಕ್ಕೆ 10 ವರ್ಷ ಆಗಿದೆ, ಪಾಸ್ ಆಗಿಲ್ಲ, ರ್ಯಾಂಕ್ ತಗೊಳ್ಳಿ ಅಂತ ಹೇಳ್ತಿರಲ್ಲ ಪಾಪ, ನಿಮ್ಮ ಬಗ್ಗೆ ಅವ್ರಿಗೆ ಪಾರ ಪೂರ್ಸಲು ಹೊರಿಸ್ತು ಅಂತ ಹೇಳ್ತಾನೆ. ಮೇಷ್ಟ್ರ ಬಗ್ಗೆ ಅನಿಸ್ಬಿಡುತ್ತೆ, ಆ ವಿಷಯ ನಿಮಗೆ ಗೊತ್ತಿಲ್ಲ, ಅವ್ನು ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಪಾಪ, ಅವ್ರು ಫಸ್ಟ್ ರ್ಯಾಂಕ್ ಬಾ ಅಂತ ಆಶೀರ್ವಾದ ಬರ ಏನು ಗೊತ್ತಾಗುತ್ತೆ ಇದಕ್ಕೆ? ಯಾಕೆ ಅದು ನಿಂಪಾಸಿಗೆ ತಿಂಗದು ಒಂದು ಕಷ್ಟಪಟ್ಟು ಹೇಗಾದ್ರು ಪಾಸ್ ಆಗಯ್ಯ ಅನ್ನೋದಕ್ಕೆ ಅಷ್ಟೇ ಹೊರತು ಇನ್ನು ಫಸ್ಟ್ ರ್ಯಾಂಕ್ ಇಷ್ಟ ರ್ಯಾಂಕಲ್ಲಿ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಇವತ್ತು ಹಾಗೆ ಇವತ್ತು ದುರ್ಯೋಧನಂತವನ ಸ್ಥಿತಿ ಹಾಗೆ, ಅದನ್ನು ತೋರ್ಸಕ್ಕೆ ಕೃಷ್ಣ ಹಾಗೆ ಮಾಡಿ, ತನ್ನ ಮಾತು ಸತ್ಯ ಅಂತ ತೋರ್ಸಕ್ಕೆ ಹಾಗೆ ಮಾಡಿ ಕೊನೆಗೆ ಅವನ್ನು ಕೊಲಿಸ್ತಾನೆ, ಬಿಡೋದಿಲ್ಲ, ಹೋಗ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ಹೊಡಿಬೇಕು ಅವನನ್ನು, ನಿಗ್ರಹ ಮಾಡಲೇಬೇಕದು. ನಿಗ್ರಹ ಕಿಂಕರಿಷ್ಯತಿ, ಬರೀ ನಿಗ್ರಹ ಪ್ರಯೋಜನಕ್ಕೆ ಬರೋದಿಲ್ಲ, ಅದಕ್ಕೆ ಯೋಗ್ಯತೆ ಇರಬೇಕು ಅಂತ ಹೇಳುತ್ತಾರೆ. ನಾವು ಏನು ಬೇಕಾದ್ರೆ ಬಡಿಸ್ಬೋದು ಕರೆಕ್ಟ್ ಊಟಕ್ಕೆ, ಆದರೆ ತಿನ್ನ ಅಪೇಕ್ಷೆ ಅವ್ನಿಗೆ ಇಲ್ದ ಹೋದ್ರೆ ಏನು ಮಾಡೋದೀಗ? ಅಂದರೆ ತಿನ್ನ ಅಪೇಕ್ಷೆನೇ ಇಲ್ಲ ಅವನಿಗೆ, ಏನು ಹಾಕೋದು? ಇವತ್ತು ಅಪೇಕ್ಷೆ ಇದ್ದವನು ಕೊಡೋದಿಲ್ಲ ಅಂದ್ರೆ ನಮ್ಮ ತಪ್ಪು. ಅಪೇಕ್ಷೆ ಇಲ್ಲದವನು ಕೊಡಲಿಕ್ಕೆ ಹೋದ್ರೆ ಹುಚ್ಚ ಅಂತ ಕರೀತಾರೆ. ರೋಗಿನ ಮನೆ ಇನ್ವೈಟ್ ಮಾಡಿಬಿಡೋದು ಊಟಕ್ಕೆ, ಬರೀ ಹಬ್ಬದ ಊಟಕ್ಕೆ ಅಂತ ರೋಗಿನ ಕರೆದು ಬಿಟ್ಟು ಅವನು ಬರೆಸ್ತಾ ಹೋದಷ್ಟು ಅವನು ಬೆಂಕಿ ಆಗ್ತಾ ಇರ್ತಾವ್ ನೋಡಿಬಿಟ್ರೆ, ಅವನು ಯಾವುದು ಬೇಕಿಲ್ಲ ನೋಡಿದ್ರೆ ಹಬ್ಬ ನೋಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಅವನಿಗೆ ಹಾಕಿ ಏನು ಪ್ರಯೋಜನ ಇವತ್ತು? ಒಳ್ಳೆ ಹಬ್ಬದ ಊಟವನ್ನು ಭಕ್ಷ್ಯ ಭೋಜ್ಯಗಳನ್ನು ನಾಲಿಗೆ ಕೆಟ್ಟ ರೋಗಿಗೆ ಹಾಕ್ಲಿಕ್ಕೆ ಹೋದ್ರೆ ಹಾಗೆ ಹಾಗಾಗುತ್ತೆ, ಪದಾರ್ಥ ವೇಸ್ಟ್ ಆಗುತ್ತೆ, ಅವನಿಗಂತೂ ತಿನ್ನಕ್ಕಾಗೋದಿಲ್ಲ, ಪದಾರ್ಥ ವೇಸ್ಟ್ ಆಗುತ್ತಷ್ಟೇ. ಅಮೂಲ್ಯವಾದ ತತ್ವಜ್ಞಾನದಂಥ ಉಪದೇಶವನ್ನು ಕಂಡವರಿಗೆಲ್ಲ ಮಾಡಬೇಡಿ. ನಮ್ಮಲ್ಲಿ ಅದು ಅಪಾರ್ಥ ಗುರಿ ಆಯಿತು, ತುಂಬ ಜನ ಹೇಳೋದನ್ನು ಬಿಟ್ಟಿದ್ದೆ ತಪ್ಪಾಗಿಬಿಡುತ್ತೆ. ಕೊನೆಗೆ ಅವ್ರು ಹೇಳೋದಿಲ್ಲ ಇವ್ರು ಹೇಳೋದಿಲ್ಲ ಅಲ್ಲ, ಸ್ವಂತ ಮಕ್ಕಳು ಹೇಳೋದನ್ನು ಬಿಟ್ಬಿಟ್ರು ಜನ. ಕೊನೆಗೆ ಸತ್ಯ ಹೇಳಯ್ಯ, ಧರ್ಮ ಮಾಡಯ್ಯ ಅಂತ ಮಕ್ಕಳು ಹೇಳೋದನ್ನು ಬಿಟ್ಟರು. ಸಂಧಾನ ಮಾಡಿದ ಇನ್ನೊಬ್ಬರು ಮಕ್ಕಳು ನಿಮ್ಮ ಮಕ್ಕಳು ಹೇಳೋದಕ್ಕೆ ಏನು ಗ್ರಹಚಾರ ಬಂದಿದೆ? ಹೇಳದೇ ಇಲ್ಲ ಅದನ್ನು. ಕೊನೆಗೆ ಅವನು ಒಳ್ಳೆಯವನಾಗಿದ್ದರೆ ಬೇಕಾದ್ರೆ ಅವನೇ ಮಾಡ್ತಾನೆ. ಗೀತ ಕೃಷ್ಣ ಹೇಳಿದ್ದಾನಲ್ಲ, ಒಳ್ಳೆಯವನಾಗಿದ್ರೆ ಅಡ್ಜಸ್ಟ್ ಆಗೇ ಆಗ್ತಾನೆ. ಸರಿ, ಒಳ್ಳೆಯವನಾಗ್ತಾನೆ ಅಂತ ಬಿಟ್ಬಿಡಿ, ಓದ್ತು ಸ್ಕೂಲಿಗೆ ಕಳಿಸ್ಬೇಡಿ ಅವನ ಹಾಗಿದ್ರೆ. ಒಳ್ಳೆಯಾಗುತ್ತೆ ಅಂತ ಊಟಕ್ಕೆ ಹಾಕಬೇಡಿ, ಅವಾಗ ಬಿಡೋದಿಲ್ಲ, ಒದ್ದೊದ್ದು ಊಟಕ್ಕೆ ಹಾಕ್ತಾರೆ. ಒಳ್ಳೆ ಬೈದೇ ಸ್ಕೂಲಿಗೆ ಕಳಿಸ್ತಾರೆ, ಯಾತಕ್ಕೆ ಇದಕ್ಕೆ? ಈಗ ಅದಕ್ಕೆ ಮಾಡೋ ಪ್ರಯತ್ನ ಇದಕ್ಕೆ ಯಾಕೆ ಮಾಡೋದಿಲ್ಲ ಹಾಗಿದ್ರೆ? ಇಲ್ಲಿ ನಾವು ಮೋಸ ಮಾಡುತ್ತೆ. ಇದು ಯಾರಿಗೋ ವಂಚನೆ ಅಲ್ಲ, ಒಂದು ಕಡೆ ಮಕ್ಕಳಿಗೆ ದ್ರೋಹ, ಒಂದು ಕಡೆ ಅತ್ತ ವಂಚನೆ. ಅದು ಒಂದು, ಇವತ್ತು ತುಂಬ ದೊಡ್ಡವರು 40-50 ವರ್ಷ ಆಗಿರುತ್ತೆ ಅಥವಾ ಇನ್ನು 30 ಆಗಿರುತ್ತೆ ಅಂತ ತಿಳ್ಕೊಂಬಂದು ಇಲ್ಲ ಪ್ರವಚನ ಕೇಳ್ತಾರೆ, ಅವರು ಮೊದಲು ಹೇಳೋ ಮೊದಲ ಮಾತು ಅಂದರೆ, ಛೇ ನಮ್ಮ ಅಪ್ಪ ಅನ್ನ ಮಾತು ಹೇಳಲೇ ಇಲ್ಲ ನಮಗೆ, ಎಷ್ಟು ತಪ್ಪಾಡಿಬಿಟ್ಟೆ ಅಂತ ಫಸ್ಟ್ ಟೈಮ್ ಹೇಳ್ತಾರೆ. ಅದು ಈ ಮಿಸ್ಗೈಡ್ ಆಗಿದೆ ಅಂತ ಅರ್ಥ. ಅವ್ರ ತಂದೆ ತಾಯಿನ ಏನಂತ ಬೈತಾರೆ ಈಗ? ಅವ್ರು ಹೇಳಿಲ್ಲ, ಅವರೇ ಹೇಳಲಿಲ್ಲ ಈ ಮಾತನ್ನು ಹೇಳ್ತಾರೆ. ಈ ಮಾತು ನಾವು ಹಂಚ್ಕೊಳ್ಬಾರ್ದಲ್ಲ ನಾಳೆ ಮಕ್ಕಳ ಕೈಲಿ, ಹೇಳಂತ ಹೇಳಿಬಿಡೋಣ. ಸರಿಯಾಗಿ 14-15 ವರ್ಷ ಅಂತ ನಮ್ಮ ಕೈಯಲ್ಲಿರ್ತಾರೆ, ಯೋಚನೆ ಇಲ್ಲ. ಇವತ್ತಂತೂ ಕೆಲಸ ಸಿಗೋವರೆಗೂ ಇರ್ತಾರೆ ಗ್ಯಾರಂಟಿ, ಕೆಲಸ ಸಿಕ್ಕಿದ್ರೆ ಏನೋ ಗ್ಯಾರಂಟಿ ಇರೋದಿಲ್ಲ. ಅಲ್ಲಿವರೆಗೂ ಕೂಡ ಅಲ್ಲೇ ಗ್ಯಾರಂಟಿ ಇಲ್ಲ, ಬಿಟ್ಟು ಹೋಗೋದು ಗ್ಯಾರಂಟಿ. ಆ ಮಟ್ಟಿಗೆ ಯೋಚನೆ ಮಾಡ್ಬೋದಷ್ಟೇ. ಅಲ್ಲಿವರು ಹೇಳಿ ಬಿಟ್ಟು ಹೋದ್ರೆ ಬಿಡಿ, ನಿಮ್ಮ ಜವಾಬ್ದಾರಿ ಮುಗಿತಲ್ಲ ಈಗ ಅಷ್ಟೇ. ನಾವು ಕ್ಲಾಸಲ್ಲಿರೋರಿಗೂ ಪಾಠ ಬಿದ್ದು ನಮ್ಮ ಜವಾಬ್ದಾರಿ ಇಲ್ಲ. ಅಷ್ಟರ ಮಟ್ಟಿಗೆ ಸ್ಟೂಡೆಂಟ್ಸ್ ಮೇಲೆ ಕಂಟ್ರೋಲ್ ಆಗಿರಬೇಕು, ಹಾಗೆ ಮಾಡಿದ್ರೆ ಸಾಕಲ್ಲ. ಅಷ್ಟು ಮಾಡಿದ್ರೂ ಸಹ ಇವತ್ತು ಸಮಾಜ ಇವತ್ತು ಎಷ್ಟೋ ಬೇರೆ ಆಗಿರ್ತಿತ್ತು, ತುಂಬ ಬದಲಾವಣೆ ಆಗ್ತಾ ಇತ್ತು. ಇವತ್ತು ಆಗಿಲ್ಲ ಅಂದ್ರೆ ಅದೇ ಕಾರಣ. ಮತ್ತು 4 ಅಕ್ಷರ ಗೀತ ಓದೋದಕ್ಕೆ ಯಾರಿಗೂ ಬರ್ತಿದ್ದಿಲ್ಲೇ ಮಕ್ಕಳಿಗೆ? ಕ್ರಿಕೆಟ್ ಕಾಮೆಂಟ್ರಿ ಎಷ್ಟು ಕೇಳ್ತಿರ್ತಾರೆ ಪಾಪ, ಕಂಡವರು ಸ್ಕೋರ್ ಬಾಯಲ್ಲಿ ಇರ್ತು ಪಟ ಪಟ ವಿಷ್ಣು ಶಾಸ್ತ್ರ ಆಗಿದ್ದ ಜ್ವರ ಹೇಳ್ತಾರೆ. ಅದು ಯಾರ್ಯಾರು ಸ್ಕೋರ್ ಎಷ್ಟು ಅಂತ ಹೇಳ್ಬಿಟ್ಟು ಯಾವಾಗ ಔಟ್ ಆದ, ಹೇಗೆ LBW ಆದನು, ಶಾರ್ಟ್ ಅಂಡ್ ಬೋಲ್ಡು, ಹಿಟ್ ವಿಕೆಟ್ಟು, ಪ್ರತಿಯೊಂದು ಒಪ್ಪಿಸ್ತಾ ಹೋಗ್ತಾರೆ. ಅವನು ಮರ್ತಿದ್ರು ಇವನು ಮರ್ತಿರೋದಿಲ್ಲ ಪಾಪ. ಇಷ್ಟೆಲ್ಲ ಕಲಿಯೋ ನಿಮಗೆ ವಿಷ್ಣುಶಾಸ್ತ್ರ ಯಾಕೆ ಬರಲಿಲ್ಲ ಹಾಗಿದ್ರೆ? ಯಾಕೆ ನಿಮಗೆ ರಾಘವೇಂದ್ರ ಸ್ತೋತ್ರ ಯಾಕೆ ಬರಲಿಲ್ಲ? ಹೌಲಿ ಶಿವಸ್ತುತಿ ಯಾಕೆ ಬರಲಿಲ್ಲ? ನಿಮಗೆ ಯಾತಕ್ಕೆ ವೇದದ ಒಂದು ಮಂತ್ರನೂ ಯಾಕೆ ಬರಲಿಲ್ಲ? ಅವ್ರು ಹೇಳ್ಕೊಟ್ಟಿಲ್ಲ ಅಷ್ಟೇ. ಇದನ್ನ ಮಕ್ಕಳನ್ನ ಕೂಡ ನೋಡೋ ಹೇಗೆ ಔಟ್ ಆಗ್ತಾ ನೋಡ್ಬಾ ಅಂತ ಕರೆದು ರಿಪ್ಲೈ ಮಾಡಿ ತೋರಿಸ್ತಿರ್ತಾರೆ. 20 ರಿಪ್ಲೈ ಮಾಡಿದ್ದು ಮಾಡಿದ್ದೆ, 20 ಸರ್ತೆ ವಿಶ್ವ 2 ಸರ್ತೆ ಬಂದ್ರೆ ಓಡ್ಬಿಟ್ಟೆ, ನಾನು ಮತ್ತೆ ಗಣೇಶ ತೋರ್ಬೇಕು ಅಂತ ಕೇಳ್ತಾರೆ. ವಿಶ್ವಮಿಶ್ರ ವಶತ್ಕಾರ ಅಂತ ಹೇಳಬೇಕಾದ್ರೆ ರಿಪೀಟ್ ಮಾಡೋಕ್ಕೆ ಬೇಜಾರು ಇವನಿಗೆ. ಅಲ್ಲಿ ರಿಪ್ಲೈ ನೋಡಿದ್ದು ಅಲ್ಲೇನು ಪುರುಷಾರ್ಥ ಇಲ್ಲ, ಇಲ್ಲಿ ಮಾತು ಮಾತಿಗೆ ಅರ್ಥ ಇದೆ ಅಂತ ಹೇಳ್ತಾರೆ. ಎವ್ರಿ ಟೈಮ್ ರಿಪೀಟ್ ಮಾಡ್ತಾ ಹೋದಂತೆ ಅದರ ಪುಣ್ಯಕ್ಕೆ ಸಾಟಿಯೇ ಇಲ್ಲ. ಅಂದರೆ ಎಲ್ಲಿ ಪುಣ್ಯ ಇದೆ ಎಲ್ಲಿ ಪುಣ್ಯ ಇಲ್ಲ, ಎಲ್ಲಿ ಪಾಪ ಇದೆ ಎಲ್ಲಿ ಪಾಪ ಇಲ್ಲ. ವಿವೇಚನೆ ಮಾಡದೆ ಹೋಗಿದ್ದ ತಪ್ಪು ನಮ್ಮದೇ ತಪ್ಪು ಎಂಬುದನ್ನು ಭಗವಂತ ಹೇಳ್ತಾನೆ. ದಾಟಿದ ಮೇಲೆ ಬಿಡಿ, ಯೋಚನೆ ಮಾಡೋದು ಬೇಡ, ದಾಟಿದ ಮೇಲೆ ಬಿಡಿ. ಗಾಂಧಾರಿ ಮಾತನ್ನು ಹೇಳ್ತಾನೆ, ಆ ಮಾತು ಇಲ್ಲೇ ಬರುತ್ತೆ. ಒಂದು ಹಂತ ತಲುಪೋರಿಗೆ ಹೇಳ್ಬೋದು, ಆಮೇಲೆ ಹೇಳೋದಕ್ಕೆ ಬರೋದಿಲ್ಲ. ಯುದ್ಧ ಮಾಡಬೇಡ 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 ತುಂಬ ಸತ್ಯ ಹೇಳಿದ್ಲು, ಅವನು ಕೇಳಲಿಲ್ಲ. ಕೊನೆ ಯುದ್ಧ ಮಾಡಕ್ಕೆ ಹೊರಟೇ ಬಿಟ್ಟ. ಅವನು ಹೋಗೋ ದಿವಸ ಬಂದಂತೆ, ಗಾಂಧಾರಿ ಹತ್ರ ಬರ್ತಾನೆ, ನಮಸ್ಕಾರವನ್ನು ಮಾಡ್ತಾನೆ. ಭಕ್ತಿಯಿಂದ ಅಲ್ಲ, ಅವಳ ಆಶೀರ್ವಾದ ಬಂದು ಏನಾದ್ರು ಕೆಲಸ ಆಗುತ್ತೆ ಆ ಥರ ಅಷ್ಟೇ. ನಮಸ್ಕಾರ ಮಾಡ್ತಾನೆ, ಅಮ್ಮ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತಾನೆ. ಯಾತಕ್ಕೆ ಯುದ್ಧ ಕೊಟ್ಟಿದ್ದೆ ನಾನೀಗ? ಆಗ ಗಾಂಧಾರಿ ಹೇಳಿದ ಮಾತು ಸಮಸ್ತ ಸ್ತ್ರೀಕುಲಕ್ಕೆ ಹೇಳಿದಂಥ ಮಾತದ ಬಂತು. ಅವ್ರು ಹೇಳಿಲ್ಲಂತೆ. ಏನು ಹೇಳಬೇಕು ಇವನಿಗೆ? ನೀನು ಯುದ್ಧದಲ್ಲಿ ಖಂಡಿತ ಗೆಲ್ಲೋದಿಲ್ಲ ಅಂತ ಗೊತ್ತವಳಿಗೆ, ಎಂದೆಂದೂ ಗೆಲ್ಲೋದಿಲ್ಲ. ಅವನು ಗೆಲ್ಲುವಂಥ ಆಶೀರ್ವಾದ ಮಾಡಿದರೆ ಆಶೀರ್ವಾದ ವೇಸ್ಟ್ ಆಗುತ್ತೆ. ಗೆಲ್ಲದೇ ಇದ್ದವನಿಗೆ ಗೆಲ್ಲುವಂಥ ಆಶೀರ್ವಾದ ವೇಸ್ಟ್ ಆಗುತ್ತೆ. ಇನ್ನು ಸೋಲು ಸಾಯಿ ಅಂತ ಹೇಳಿದರೆ ತಾಯಿಯಾಗಿ ಹೇಳೋ ಮಾತಲ್ಲ, ಅದು ತಾಯಿಯಾಗಿ ಹೇಳೋ ಮಾತಲ್ಲ. ಪರೀಕ್ಷೆಗೆ ಹೋಗೋ ಎಷ್ಟು ಹೈ ಕ್ಲಾಸ್ ದೊಡ್ಡ ಹುಡುಗರಾಗಿದ್ದರೂ ಕೂಡ ಸಾರ್ ಪರೀಕ್ಷೆಗೆ ಹೋಗ್ತೀರಿ ಅಂದರೆ ದೊಡ್ಡ ಫೇಲ್ ಆಗ್ತೀನಿ ಅಂತ ಹೇಳೋಕ್ಕಾಗತ್ತಾ? ಬೆಸ್ಟ್ ಆಫ್ ಲಕ್ ಅಂತ ಹೇಳಬೇಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬೆಸ್ಟ್ ಆಫ್ ಲಕ್ ಅಟ್ಲೀಸ್ಟ್ ಮಾಡಿದ್ವಿ, ಇನ್ವಿಜಿಲೇಟರ್ ಸನ್ ಟೀಚರ್ಸ್ ಅವ್ರಿಗಾರ ಒಳ್ಳೇದಾಗಲಿ, ಇನ್ನಿಂದ ಕಲ್ಗಿಲ್ಲಿ ಹೊರಡೆ ಬರಬೇಡ ಕೊನೆ ಪಕ್ಷ ಅಂತೇಳಷ್ಟು ಮಟ್ಟಿಗಾರು ಹೇಳಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಒಳ್ಳೆ ಆಶೀರ್ವಾದ ಮಾಡಬೇಕಲ್ಲ. ಅದಕ್ಕೆ ಗಾಂಧಾರಿ ಹೇಳಿಕೊಡ್ತಾಳೆ, ನೀನು ಯುದ್ಧದಲ್ಲಿ ಗೆಲ್ಲೋ ಅಂತ ಹೇಳಾಗಿಲ್ಲ, ಸೋಲೋ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ದುರ್ಯೋಧನ, ಯಥೋ ಧರ್ಮ ತಥೋ ಜಯ. ಧರ್ಮ ಇದ್ದಲ್ಲಿ ಜಯ ಇರುತ್ತೆ, ಹೋಗು, ನೀನಲ್ಲಿಲ್ಲ ಸಾಹಿತ್ಯ, ಅವರಲ್ಲಿದೆ ಗೆಲ್ತಾರೆ, ಇಷ್ಟೇ ಸಿಂಪಲ್ ಆನ್ಸರ್. ಬರ್ದನ್ ಪಾಸ್ ಆಗ್ತಾರೆ ಅಂದರೆ ಹಾಗೆ ಹಾಕಿ. ಒಂದು ಅತಿ ಯೋಗಿಯಾದ ಮಾಡಿ ಗಾಂಧಾರಿ ಆಡಿದ ಮಾತು ಎಷ್ಟು ಸತ್ಯವಾದ ಮಾತಿದು. ಯಥೋ ಧರ್ಮ ತಥೋ ಜಯ, ಅದು ಎಕ್ಸ್ಪ್ಲೇಷನ್ ಮುಂದೆ ಬರುತ್ತೆ. ಯಥೋ ಧರ್ಮ ತಥಃ ಕೃಷ್ಣ, ಯಥಃ ಕೃಷ್ಣ ತಥೋ ಜಯ. ಎಲ್ಲಿ ಧರ್ಮ ಇರ್ತಾನೋ ಅಲ್ಲಿ ದೇವರು ಇರ್ತಾನೆ, ಎಲ್ಲಿ ದೇವರು ಇರ್ತಾನೋ ಅಲ್ಲಿ ಜಯ ಬರುತ್ತೆ. ಗಾಂಧಾರಿ ತನ್ನ ಮಕ್ಕಳ ಇತಿಹಾಸವನ್ನು ಕಣ್ಣಾರೆ ತಾನೇ ಕಾಣ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾಳೆ. ಈ ಅರ್ಥ ಮಾಡ್ಕೊಂಡವರು ಈ ಶ್ಲೋಕದ ಅರ್ಥ ಗೊತ್ತಾಗುತ್ತೆ. ನಾವು ಪ್ರಯತ್ನವನ್ನು ಬಿಡಬಾರದು, ಆದರೆ ಒಂದು ಹಂತ ದಾಟಿದ್ರೆ ವ್ಯರ್ಥ ಮಾಡೋಕ್ಕೆ ಹೋಗಲೂಬಾರದು ಎಂಬುದನ್ನು ಹೇಳಿದ ಕಥೆ. ಸದೃಶಂ ಚೇಷ್ಟತೆ ಸ್ವಶ್ಯಾಹ ಪ್ರಕೃತಿರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಅರ್ಜುನ ಮುಂದೆ ನೋಡು, ಇಂದ್ರಿಯಶ್ಚೇಂದ್ರಿಯಶ್ಚಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಮಾಗಚ್ಛೇತ್ ತೌಹ್ಯಶ್ಚ ಪರಿಪಂಥಿನೌ. ಎಷ್ಟು ಚೆನ್ನಾಗಿರೋ ಮತ್ತೊಂದು ಮಾತು, ಇಂದ್ರಿಯಶ್ಚೇಂದ್ರಿಯಶ್ಚಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ. ಈ ಮಾತುಗಳನ್ನು ನೋಡಿದರೆ ನಿಜವಾಗಲೂ ಎಲ್ಲಿ ತಿದ್ಕೋಬೇಕು ಅಂತ ಅರ್ಥ ಆಗುತ್ತೆ. ಅರ್ಜುನ, ಇಂದ್ರಿಯಶ್ಚೇಂದ್ರಿಯಶ್ಚಾರ್ಥೇ, ಪ್ರತಿಯೊಂದು ಇಂದ್ರಿಯಕ್ಕೂ ಒಂದು ವಿಷಯ ಅಂತ ಇದೆಯಲ್ಲ. ಕಣ್ಣಿಗೆ ರೂಪ ಇದೆ, ಕಿವಿಗೆ ಶಬ್ದ ಇದೆ, ಈ ಚರ್ಮಕ್ಕೆ ಸ್ಪರ್ಶ ಇದೆ, ಮೂಗಿಗೆ ವಾಸನೆ ಇದೆ, ನಾಲಿಗೆ ರುಚಿ ಇದೆ, ಒಂದೊಂದು ಇಂದ್ರಿಗೆ ತನ್ನದೇ ಆಗಿರತಕ್ಕಂಥ ವಿಷಯ ಇದೆ. ಆದರೆ ಪ್ರತಿಯೊಂದು ವಿಷಯದ ಜೊತೆಗೆ ಇಂದ್ರಿಯ ಮತ್ತು ವಿಷಯಗಳ ಮಧ್ಯೆ ಗಂಟಾಕ್ಲಿಕ್ಕೆ ಏನಿದೆ ಗೊತ್ತಾ? ರಾಗದ್ವೇಷವು ವ್ಯವಸ್ಥಿತವು, ರಾಗದ್ವೇಷಗಳ ಒಂದು ಕನೆಕ್ಷನ್ ಇದೆ ಅಂತ ಭಗವಂತ ಹೇಳ್ತಾರೆ. ಇಂದ್ರಿಯ ವಿಷಯ ರಾಗ ದ್ವೇಷ, ಅದರೊಳಗೆ ಈಕ್ವೇಷನ್ ಹಾಕೋಬೇಕದು. ಈ ಕಡೆ ಇಂದ್ರಿಯ ವ್ಯಕ್ತಿ, ಇಂದ್ರಿಯ ವಸ್ತು, ರಾಗ ದ್ವೇಷ, ಇದರಿಂದ ನಮಗೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇಂದ್ರಿಯಗಳಿದೆ, ಕಣ್ಣಿದೆ ಅಂತ ತಿಳ್ಕೊಳ್ಳಿ, ಎದುರುಗಳು ವಸ್ತು ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ರಾಗ ದ್ವೇಷ ಶುರುವಾಗುತ್ತೆ. ಈಗ ತನಗೆ ಬೇಕಾದಂಥ ಒಳ್ಳೆಯ ವಸ್ತು ಕಂಡ್ರೆ ಆಸೆ ಉಂಟಾಗುತ್ತೆ ಅವನಿಗೆ, ಕೆಟ್ಟ ವಸ್ತು ಕಂಡ್ರೆ ದ್ವೇಷ ಉಂಟಾಗುತ್ತೆ. ಅದಕ್ಕೆ ರಾಗದ್ವೇಷವು ವ್ಯವಸ್ಥೆ, ಒಟ್ಟಿಗೆ ರಾಗ ಒಟ್ಟಿಗೆ ದ್ವೇಷ ಅಲ್ಲ. ಒಳ್ಳೆಯದು ಬಂದಾಗ ರಾಗ, ಕೆಟ್ಟದ್ದು ಬಂದಾಗ ದ್ವೇಷ. ಈ ರಾಗ ಅಂದರೆ ಸಂಗೀತದ ರಾಗ ಅಲ್ಲ, ಮತ್ತೆ ಸಂಗೀತದ ರಾಗ ಆ ಪದ ರಂಗರಾಗ ಆ ಪದಗಳ ಪದ ಅಲ್ಲ. ಇದು ರಾಗ ಅಂದರೆ ಕಾಮ ಅಂತ ಅರ್ಥ. ಕೆಟ್ಟ ಕೆಟ್ಟ ವಿಷಯಗಳ ಬಗ್ಗೆ ಪ್ರತಿಯೊಂದು ಅರ್ಥದಲ್ಲಿ ದ್ವೇಷ ಬರುತ್ತೆ, ಒಳ್ಳೆ ವಿಷಯದ ಬಗ್ಗೆ ಪ್ರೀತಿ ಬರುತ್ತೆ. ಈ ವೀಕ್ನೆಸ್ ಇದೆಯಲ್ಲ, ಥ್ರೋ ಔಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ದೌರ್ಬಲ್ಯ ನಮ್ಮ ಪ್ರಕಾರ ಗುಣ ಅದು, ದೌರ್ಬಲ್ಯ ಅಂತ ಕರೀತಾರೆ. ನಾವು ಒಳ್ಳೆ ಕೆಲಸಕ್ಕೆ ಅಂತ ಹೊರಟಿರ್ತೇವೆ, ವಿದ್ಯಾರ್ಥಿ ನೋಡಿ ಎಕ್ಸಾಮಿನೇಷನ್ಗೆ ಅಂತ ಹೊರಟಿದ್ದಾನೆ, ದಾರಿಯೊಳಗೆ ಯಾವುದೋ ಒಂದು ಭರತನಾಟ್ಯ ಶುರು ನೋಡ್ತಾ ನೋಡಿಬಿಡ್ತಾನೆ, ಮೈಂಡ್ ಡೈವರ್ಟ್ ಆಗುತ್ತೆ, ನೋಡ್ತಾ ನಿಂತು ಬಿಡ್ತಾನೆ. ನೋಡಿದರೆ ಅವನ ಕಣ್ಣು ಆ ನೋಡಿರೋ ದೃಶ್ಯ ಅವನು ಗುರಿಯನ್ನು ಮರೆಸಿಬಿಡ್ತು. ಈಗಾಗಲೇ ಪರೀಕ್ಷೆಗೆ ಹೋಗೋದನ್ನೇ ಮರೆತು ಬಿಟ್ಟ ಅವನು, ಎಲ್ಲಿಗೋ ಬಿಟ್ಟೇ ಬಿಟ್ಟ. ಇದು ದುಷ್ಪರಿಣಾಮ ಯಾರಿಗಾಯ್ತು? ಈಗ ಅವನು ಗುರಿ ಮರೆತೋಯ್ತು, ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತಾನೆ. ಆದ್ದರಿಂದ ಪ್ರತಿಯೊಂದು ಇಂದ್ರಿಯ ಕೂಡ ತನ್ನದೇ ಆದ ವಸ್ತುವನ್ನು ಹೊಂದಿ ಇನ್ವಾಲ್ವ್ ಮಾಡ್ತಾ ಹೋಗುತ್ತೆ ನಮ್ಮನ್ನು ಅದರೊಳಗೆ. ಇಲ್ಲ ಒಳ್ಳೆಯದಕ್ಕೆ ಇಲ್ಲ ಕೆಟ್ಟದಕ್ಕೆ ಎಳಿತಾನೆ ಇರುತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ? ನಮ್ಮ ಗುರಿ ಹಾಳಾಗಿ ಹೋಗುತ್ತೆ ಅಂತ ಹೇಳಿ ಗುರಿ ಮರೆತು ಬಿಡ್ತೇವೆ. ಇಂದ್ರಿಯಶ್ಚೇ ಇಂದ್ರಿಯಶ್ಚೇ ಅರ್ಥೇ ರಾಗ ದ್ವೇಷವು ವ್ಯವಸ್ಥಿತವು ತಯೋರ್ನ ವಶವಾಗಚ್ಚೇತ್. ಅದಕ್ಕೆ ನಾವು ಒಳಗಾಗಬಾರ್ದು. ವಿದ್ಯಾರ್ಥಿ ಏನು ಮಾಡಬೇಕಾಗ? ಎಂಥ ಒಂದು ವಸ್ತುವಲ್ಲಿ ಕುಣಿತಾ ಇದ್ದರೂ ಕೂಡ ಆ ಕಡೆ ಕಣ್ಣು ಹಾಕಬಾರ್ದು. ತನ್ನ ಗುರಿ ಪರೀಕ್ಷಾ ಹಾಲ್ ಆ ಕಡೆಗೆ ಹೋಗಬೇಕೇ ಹೊರತು ಇದರ ವಶನ ಆಗಬಾರ್ದು. ಕೆಟ್ಟದ್ದು ಬಂತು ಅದಕ್ಕೂ ವಶನ ಆಗಬಾರ್ದು. ಒಳ್ಳೇದು ಬಂದರೂ ಅಷ್ಟೇ, ಕೆಟ್ಟದ್ದು ಬಂದರೂ ಅಷ್ಟೇ. ಬಸ್ಗೌರಿಗೆ ನಿಂತಿದ್ದ ವಿದ್ಯಾರ್ಥಿ ಪರೀಕ್ಷೆಗೆ ನೋಡಿದ, ಫುಲ್ ಬಸ್ ಬರ್ತಾ ಇವೆ, ತುಂಬ ರಶ್ ಇದೆ, ಖಾಲಿ ಆದ್ಮೇಲೆ ಹೋಗ್ತೇನೆ ಅಂತ ಕುತ್ಕೊಂಡು ಬಿಟ್ರೆ ಗತಿ ಏನಾಗಬೇಕು? ಒಂದು 9 ಕಾದ 12 ಗಂಟೆ ಖಾಲಿ ಬಸ್ ಬಂತು, ಪರೀಕ್ಷೆನೂ ಖಾಲಿಯಾಗಿರುತ್ತೆ. ತಗೊಂಡು ಏನು ಉಪಯೋಗ ಅವನಿಗೀಗ? ಅವನು ಆ ಸಮಯದಲ್ಲಿ ಸ್ಟ್ಯಾಂಡಿಂಗ್ ಇಂಡಿ ನೋಡೋಕ್ಕಾಗೋದಿಲ್ಲ ಅವನಿಗೀಗ. ಸಮೂಹ ಸೇರ್ಬೇಕಷ್ಟು, ಇಬ್ಬರು ಸೇರ್ಬೇಕಷ್ಟು. ಆರಾಮಾಗಿ ಕುತ್ಕೊಂಡು ಹೋಗಬೇಕು ಅಂತ ಕೂತಿದ್ರೆ ಆರಾಮಾಗಿ ಸೆಪ್ಟೆಂಬರ್ವರೆಗೂ ಕೊಡ್ಬೋದು, ಏನು ಯೋಚನೆ ಇದೆ? ಆ ಕಾನ್ಸೆಪ್ಟ್ ಇರಬಾರ್ದು ಅವನಿಗೆ ಅಂತ ಹೇಳಿಬಿಟ್ಟು ಏನೋ ಮಾಡೋಕ್ಕೆ ಬರೋದಿಲ್ಲ. ಖಾಲಿ ಬಸ್ ಬಂದು ಎಲ್ಲಿಗೆ ಸಿನಿಮಾಕ್ಕೆ ಹೋಗ್ಬಿಡೋಕ್ಕಾಗತ್ತೆ? ಅದು ಸಾಧ್ಯ ಇಲ್ಲ. ಅವನಿಗೆ ಎಷ್ಟೇ ಇರಲಿ ತನ್ನ ಗುರಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡಬೇಕದ. ಅಡ್ಜಸ್ಟ್ ಮಾಡದಂತೆ ಯಾವ್ದು ಮಾಡುತ್ತೆ ಗೊತ್ತಾ? ರಾಗದ್ವೇಷಗಳು ಮಾಡುತ್ತೆ ಅಂತ ಹೇಳುತ್ತೆ. ಈ ಕಾಮಕ್ರೋಧಗಳು ಪ್ರತಿ ಹಂತದಲ್ಲಿ ನಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರುತ್ತೆ. ನಾವು ಕಣ್ಣಿಗೆ ನೋಡಲಿಕ್ಕೆ ಹೋದರೆ ಕೆಟ್ಟ ದೃಶ್ಯ, ಕಿವಿಲಿ ಕೇಳಕ್ಕೆ ಹೋದರೆ ಕೆಟ್ಟ ಹಾಡು, ಇನ್ನು ಯಾವುದೋ ನೋಡಕ್ಕೆ ಹೋದರೆ ಕೆಟ್ಟ ಸ್ಪರ್ಶ, ಇನ್ನು ಕೆಟ್ಟ ರುಚಿ, ಕೆಟ್ಟ ವಾಸನೆ, ಇನ್ನೇನು ಬೇಕು? ಒಂದೊಂದಿದ್ರೂ ಸಾಕು, ಎಲ್ಲ ಕಾಂಬಿನೇಷನ್ ಇದ್ರೆ ಇನ್ನೇನಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಎಲ್ಲ ಕಾಂಬಿನೇಷನ್, ಮೊದಲು ರೇಡಿಯೋ ಮಾತ್ರ ಬರ್ತೀವಿ, ಟಿ ವಿ 2 ಕಸ ಒಟ್ಟಿಗೆ ಮಾಡಿಬಿಡುತ್ತೆ ಪಾಪ. ಆಡಿಯೋ ಬೇಡಿ ಒಟ್ಟಿಗೆ ಬಂದುಬಿಟ್ಟಿರೋದ್ರಿಂದ ಅವ್ನು ಹಾಕಿದ ಕಡೆ ತೆಗಲಿಕ್ಕೆ ಆಗೋದಿಲ್ಲ ಪಾಪ ಅವನಿಗೆ. ದೇವ್ರು ನೋಡಬೇಕಾದ್ರೆ ಕೂಡ ಈ ಕಡೆ ಇತ್ತಿರಿ ಮತ್ತೆ ಆ ಕಡೆ ಹೋಗ್ಬಿಡ್ತಾನೆ ಪಾಪ. ಹತ್ರ ಮಂಗಳಾರತಿ ಅಂದ್ರೆ ಕೂಡ ಈ ತಗೋತಿರ್ತಾನೆ, ಈ ಕಡೆ ಮಂಗಳಾರತಿ, ಈ ಕಡೆ ಟಿ ವಿ. ಅವನು ಆಟೋಮೆಟಿಕ್ ಇನ್ವಾಲ್ವ್ಮೆಂಟ್ ಅವನು. ಕಾರಣ ಏನು, ಎಲ್ಲಿ ಮಿಸ್ ಆಗುತ್ತೋ ಅಂತ ಅವನು. ಮಂಗಳಾರತಿ ಮಿಸ್ ಆಗೋದು ಮುಖ್ಯ ಅಲ್ಲ, ಟಿ ವಿ ಎಲ್ಲಿ ಸೀನ್ ಮಿಸ್ ಆಗಿಬಿಡುತ್ತೆ ಏನು ಗತಿಯೋ? ಈ ದೃಶ್ಯ ನಿಜವಾಗಲು ಮನೆ ಮನೆಗಳಲ್ಲಿ ಕಾಣ್ತಕ್ಕಂಥ ಸನ್ನಿವೇಶ, ಮನೆ ಮನೆಗಳಲ್ಲಿ ಕಾಣ್ತಕ್ಕಂಥ ಸನ್ನಿವೇಶವಾದ್ದರಿಂದ ಇನ್ನೇನು ಯೋಚನೆ ಮಾಡಬಹುದು ಅವನು? ಯಾವನೊಬ್ಬನು ಹೇಳಿದ್ದೆ, ನಾನು ಶ್ರಾದ್ದಕ್ಕೆ ಹೋಗಿದ್ದಾನೆ, ಮಠಕ್ಕೆ ಶ್ರಾದ್ದಕ್ಕೆ ಹೋಗಿದ್ದಾನೆ, ಅವ್ರ ಅಪ್ಪ ಶ್ರಾದ್ದ ಮಾಡ್ಸಕ್ಕೆ ಅಂತ ಹೇಳಿಬಿಟ್ಟು. ಅವ ಏನು ಮಾಡಿದಾನಂತೆ, ಮಧ್ಯೆ ಟಾಸಿಟ್ರಾಗಿ ಕೂತ್ಕೊಳ್ತಾನೆ, ಟಿ ವಿ ಕೇಳ್ತಾ ಇದ್ದೀವಿ, ಕಾಮೆಂಟ್ರಿ ಕೇಳ್ತಿದ್ದಾನೆ ಮಧ್ಯೆ ಮಧ್ಯೆ. ಅಲ್ಲಿ ಮಂತ್ರನ ಹೇಳ್ಕೊಂಡು ಪುರೋಹಿತರೆ, ನಾನು ಕಾಮೆಂಟ್ರಿ ಕೇಳಬೇಕು, ನೀವು ಕಾಮೆಂಟ್ರಿ ಕೇಳಬೇಕು ಪಾಪ. ಇಂಥ ಇಷ್ಟಕ್ಕೇನು ಯಾವ ಶ್ರಾದ್ದ ಮಾಡಿದನು ಪಾಪ ಇವನು? ಶ್ರಾದ್ದ ಸಿದ್ಧದ ಬೇಸಿಕ್ ಅರ್ಥ ಕೆಟ್ಟರ್ಥ, ಶ್ರಾದ್ದ ಅಂತಷ್ಟ ಹೋಯ್ತು ಅಂತಲೇ ಅರ್ಥ. ಪಾಪ ಶ್ರಾದ್ದ ಮಾಡ್ದ ಅಂದರೆ ನಾಶ ಮಾಡಿಬಿಟ್ಟ ಅಂತ ಅರ್ಥ. ಶ್ರದ್ಧಾ ಯಾವುದು ಶ್ರದ್ಧೆಯಿಂದ ಮಾಡ್ತಾರಲ್ಲ, ಶ್ರಾದ್ದ ಅಂತ ಕರೀತಾರೆ. ಶ್ರದ್ಧೆಯಿಂದ ಮಾಡಿದಾಗ ಶ್ರಾದ್ದ ಅಂತ ಕರೆಯೋದು. ಶ್ರದ್ಧಾ ಹಿ ಪರಮಾಗತಿ. ಇವತ್ತು ಯಾವುದಕ್ಕೆ ಶ್ರದ್ಧೆ ಇರಲಿ ಬಿಡಿ, ತನಗೆ ದೇಹ ಕೊಟ್ಟ ತಂದೆ ತಾಯಿಗಳ ಬಗ್ಗೆ ಶ್ರದ್ಧೆ ಇಲ್ಲದ ಎಲ್ಲಿರ್ತಾನೆ ಅವನಿಗೀಗ? ಅದಕ್ಕೆ ಆ ಕೆಲಸಕ್ಕೆ ಶ್ರಾದ್ದ ಅಂತ ಹೆಸರು ಬರುತ್ತೆ. ಇವನಿಗೆ ಎಲ್ಲೋ ನೋಡಿಕೊಂಡು ಮಾಡೋನಿಗೆ ಶ್ರಾದ್ದ ಅಂತ ಹೇಗೆ ಹೆಸರು ಬರುತ್ತೆ? ಅದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಡೈವರ್ಟ್ ಮಾಡೋಕ್ಕೋಸ್ಕರ ಒಂದು ಅಪಾಯದ ಒಂದು ವ್ಯತ್ಯಾಸ ಇದ್ದೇ ಇದೆ. ಇನ್ನು ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತೇವಲ್ಲ, ಪ್ರತಿ ಬಾಲಲ್ಲೂ ಔಟ್ ಮಾಡೋ ಉದ್ದೇಶ ಇದೆ ಬೌಲರಿಗೆ. ಪ್ರತಿ ಬಾಲಲ್ಲೂ ಅವನು ಔಟ್ ಮಾಡೋಕ್ಕೂ ಕಾಯ್ತಾ ಇರ್ತಾನೆ. ಪ್ರತಿ ಬಾಲಿಗೂ ಔಟ್ ಮಾಡೋ ಉದ್ದೇಶ ಬೌಲರ್ಗೆ ಹೇಗಿರುತ್ತೋ, ಪ್ರತಿಯೊಂದು ಇದನ್ನು ಅವನು ಔಟ್ ಮಾಡೋಕ್ಕೆ ಕಾಯ್ತಾ ಇರ್ತಾನೆ. ದೇವರ ಹತ್ರ ಹೋಗಬಾರ್ದು ನಮ್ಮನ್ನು, ಆ ಥರ ಮಾಡಲಿಕ್ಕೆ ಕಾಯ್ತಾ ಇರುತ್ತಾನೆ. ಅದಕ್ಕೇನು ಮಾಡಬೇಕು ನಾವಾಗ? ತಯೋರ್ನ ವಶಮಾಗಚ್ಛೆ, ಕಾಮಕ್ರೋಧಗಳಿಗೆ ವಶವಾಗಬಾರದು. ತೌಹಿಯಶ್ಚ ಪರಿಪಂಥಿನೌ, ಪರಿಪಂಥಿ ಅಂದರೆ ಶತ್ರು ಅಂತ ಅರ್ಥ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋ ತಃ. ಪರಿಪಂಥಿ ಅಂದರೆ ಶತ್ರು. ಅವೆಲ್ಲ ಇವನಿಗೆ ತೌಹಿಯಶ್ಚ ಪರಿಪಂಥಿನೌ. ನಾವು ತಿಳ್ಕೊಂಡಿದ್ದೇವೆ ಕಾಮ ನಮ್ಮ ಫ್ರೆಂಡು ಅಂತೇಳಿ, ದ್ವೇಷ ನಮ್ಮ ಫ್ರೆಂಡು ಅಂತೇಳಿ ಅಲ್ಲ. ಅವೆರಡು ನಮ್ಮ ಸಾಧನೆಗೆ ಎರಡು ಅಡ್ಡಿಗಳು ಅಂತ ಕರೀತಾರೆ. ನಮ್ಮ ಸಾಧನೆಗೆ ಎರಡು ದೊಡ್ಡ ವಿಘ್ನಗಳವು, ಅವನ್ನು ಗೆಲ್ಲಬೇಕು ನಾವು. ಆದ್ದರಿಂದ ಅರ್ಜುನ, ನಿಗ್ರಹವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು, ತಪ್ಪಲ್ಲ. ಆದರೆ ಇನ್ನೊಬ್ಬರ ನಿಗ್ರಹ ಮಾಡಬೇಕಾದ್ರೆ ಹುಷಾರಾಗಿರಬೇಕು, ನಮ್ಮ ನಿಗ್ರಹದ ಬಗ್ಗೆ ಎಚ್ಚರ ಇರಬೇಕು ನಮಗೆ ಅಂತ ಹೇಳ್ತಾರೆ. ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಮನಸ್ಸು ದಾರಿ ತಪ್ಪತಾನೆ ಇರುತ್ತಲ್ಲ, ಆ ರೀತಿ ನಾವು ಅದನ್ನು ತಪ್ಪದಂತೆ ನೋಡ್ಕೋಬೇಕು. ಇಷ್ಟು ಹೇಳಿ ಮುಂದಿನ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಭಗವಂತ. ಅರ್ಜುನ ಕೇಳಿದ್ದ, ಸತ್ಯಂ ಕರ್ಮಣಿ ಘೋರೆ ಮಾಂ ನಿಯೋಜಯಿಸಿ ಕೇಶವ. ಕೃಷ್ಣ, ನನ್ನನ್ನು ಯಾತಕ್ಕೆ ಈ ಕರ್ಮದಲ್ಲಿ ತೊಡಗಿಸ್ತಿ? ಜ್ಞಾನ ದೊಡ್ಡದಾಗಿದ್ದರೆ ಜ್ಞಾನದಲ್ಲಿ ತೊಡಗಿಸ್ಬೇಕಾಗಿತ್ತಲ್ಲ, ಕರ್ಮದಲ್ಲಿ ಯಾತಕ್ಕೆ ತೊಡಗಿಸ್ತೀಯ? ಇನ್ನೊಂದು ಪ್ರಶ್ನೆ, ಘೋರೇ ಕರ್ಮಣಿ ಮಾಂ ಪ್ರವರ್ತಯಿಸಿ. ಯುದ್ಧದಂಥ ಭಯಂಕರ ಕರ್ಮದಲ್ಲಿ ಯಾಕೆ ತೊಡಗಿಸ್ತೀಯ? ನನ್ನ ಸಣ್ಣ ಪುಟ್ಟ ಕೆಲಸ ಹೇಳಬಾರದೆ? ಇಂಥ ಕೆಲಸ ಹೇಳೋದಾ? ಊಟಕ್ಕೂತ ಎಲೆ ಹಾಕು ಇಲ್ಲಿ ಹಾಕೋ ಅಡ್ಜಸ್ಟ್ ಮಾಡು. ಗೋಮ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಲಿ, ಕೈ ಕೊಳೆ ಆಗಿಬಿಡುತ್ತೆ. ಎಲೆ ಹಾಕು, ಹಾಗೆ ಮಾಡು, ಹೀಗೆ ಮಾಡು, ಅಡ್ಜಸ್ಟ್ ಮಾಡ್ಬೋದು. ಯಾಕೆ ಊಟ ಕೂಡಬೇಕು ಮತ್ತೆ ಅದು ಅಡ್ಜಸ್ಟ್ ಬೇರೆ ಆಗ್ತಕ್ಕಲ್ಲ ಆಗುತ್ತೆ. ಬಿಟ್ಟಿದ್ದಾರೆ ಸರ್ರ ಅಂತ ಹೊರಟುಬಿಟ್ಟಿರ್ತಾನೆ ಪಾಪ. ಅದು ಘೋರ ಕರ್ಮ ಇದ್ದಾನೆ ಮೇಲಕ್ಕ. ಇದು ಅಪ್ರಾಯವಾದ ಕರ್ಮ, ಘೋರ ಕರ್ಮ ಇದ್ದ. ಯುದ್ಧನೇ ಮಾಡಬೇಕಾ? ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಆಗದೆ? ನಾನೀಗ ಅರ್ಜುನ ಕರ್ಮ ಮಾಡುವಂತೆ, ಕರ್ಮ ಮಾಡ್ತೇನೆ, ಸಣ್ಣ ಪುಟ್ಟ ಕೆಲಸ ಕರ್ಮ ಮಾಡ್ತೇನೆ, ಯಾಕೆ ಮಾಡಬಾರದು? ಯುದ್ಧನೇ ಮಾಡಬೇಕಾ? ಭಗವಂತ ಈಗ ಉತ್ತರ ಕೊಡ್ತಾನೆ. ಆಚಾರ್ಯರು ಹಾಕಿಕೊಂಡ ಪ್ರಶ್ನೆ ಯಾವ ಭಾಷೆಕಾರರು ಹಾಕೊಂಡಿರಲಿಲ್ಲ, ಮೊಟ್ಟ ಮೊದಲ ಬಾರಿಗೆ ಆಚಾರ್ಯರು ವಿಶ್ಲೇಷಣೆ ಮಾಡಿದರೆ. ಇಲ್ಲಿ ಎರಡು ಪ್ರಶ್ನೆಗಳಿವೆ, ನನ್ನನ್ನು ಕರ್ಮದಲ್ಲಿ ಯಾತಕ್ಕೆ ತೊಡಗಿಸ್ತಿ, ಯುದ್ಧದಂಥ ಘೋರ ಕರ್ಮದಲ್ಲಿ ಯಾತಕ್ಕೆ ತೊಡಗಿಸ್ತಾ ಇತ್ತಿ? ಅದಕ್ಕೆ ಈ ಭಗವಂತ ಉತ್ತರ ಕೊಡ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಈ ಶ್ಲೋಕದ ರೆಲೆವೆನ್ಸ್ ಈಗ ಬರುತ್ತಾನೆ. ಅರ್ಜುನ, ನೀನೀಗ ಇದರಲ್ಲಿ ಯಾಕೆ ತೊಡಸ್ಬೇಕು, ಯಾಕೆ ತೊಡಸ್ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ. ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ. ಧರ್ಮಾಚರಣೆ ಮಾಡಬೇಕು ಅನ್ನೋದು ಫಸ್ಟು, ಸೆಕೆಂಡ್ ಯಾವುದು ಗೊತ್ತಾ? ಸ್ವಧರ್ಮಾಚರಣೆ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಅದು ಒಂದು ಸ್ವಧರ್ಮಾಚರಣೆಯನ್ನು ಮಾಡಬೇಕು. ಯಾವುದೋ ಧರ್ಮಾಚರಣೆ ಮಾಡೋದಲ್ಲ, ಟೆಕ್ಸ್ಟ್ ಬುಕ್ ಓದಬೇಕು ಫಸ್ಟು, ಯಾವುದೋ ಓದಬಾರದು, ಅವನ ಕ್ಲಾಸಿಂದ ಓದಬೇಕು. ಯಾವುದೋ ಓದ್ತಾ ಕುತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಈಗ ಎಸ್ ಎಲ್ ಸಿ ಹೋದ್ರೆ ಒಂದನೇ ಕ್ಲಾಸ್ ಪುಸ್ತಕ ಓದ್ತಿರೋದು, ಮತ್ತೆ ಬಿ ಎಸ್ ಸಿ ಒಂದನೇ ಕ್ಲಾಸ್ ಪುಸ್ತಕ ಓದ್ತಾರೆ. ಟೆಕ್ಸ್ಟ್ ಬುಕ್ ತಾನೆ ಅಂತ ಕೇಳಿದ್ರೆ ನಿನಗಲ್ಲ ಟೆಕ್ಸ್ಟ್ ಬುಕ್ ಅದು, ಇನ್ನೊಬ್ಬ ಹುಡುಗನ ಟೆಕ್ಸ್ಟ್ ಬುಕ್ ಅದು. ಅದಕ್ಕೆ ಸ್ವಧರ್ಮ ಅನ್ನೋ ಮಾತು ಉಪಯೋಗಿಸ್ತ. ಯುದ್ಧದಲ್ಲಿ ಯಾಕೆ ತೊಡಗಿಸ್ತೀನಿ ಅಂತ ಕೇಳ್ತೀಯಲ್ಲ, ನೀನು ಯಾರು ಗೊತ್ತಾ? ನೀನೊಬ್ಬ ಕ್ಷತ್ರಿಯ. ಕ್ಷತ್ರಿಯನ ಯಾವ್ದು ಬೇಕು ತಿಂದು ಹೇಳಿದ್ದೇನೆ, ಜನ ಮರ್ತು ಬಿಡಬೇಡ. ಧರ್ಮ್ಯಾದಿ ಯುದ್ಧ ಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಿಗೆ ಅತಿ ಶ್ರೇಷ್ಠವಾದ ಧರ್ಮ ಅಂದರೆ ಯುದ್ಧ. ಆ ಯುದ್ಧ ಸ್ವಧರ್ಮವಾದ್ದರಿಂದ ಅದು ನೀನು ಮಾಡಲೇಬೇಕು ಅಂತ ಹೇಳುತ್ತಾರೆ. ಈಗ ಪ್ರಾಬ್ಲಮ್ ಬಂತು. ಡಾಕ್ಟರ್ ಇರ್ತಾನೆ, ಅವ್ನು ಆಪರೇಷನ್ ಮಾಡಿ ಆಪರೇಷನ್ ಆಪರೇಷನ್ ಮಾಡೋದಲ್ರಿ, ನಾನೀಗ ಸುಮ್ಮನೆ ಬೇಕಾದ್ರೆ ಚೀಟಿ ಗಿಟ್ಟಿ ತಂದುಕೊಡ್ತೇನೆ, ಬಿಲ್ ಕಲೆಕ್ಟ್ ಮಾಡ್ತೇನೆ ಬೇಕಾದ್ರೆ ಕುತ್ಕೊಂಡ್ಬಿಟ್ಟು ಅಂತ ಹೇಳಿದರೆ ಅದು ಕರ್ಮ ತಾನೆ? ಅದೆಲ್ಲ ಅಲ್ಲ. ಶಸ್ತ್ರಚಿಕಿತ್ಸೆ ಮಾಡಬೇಕೀಗ. ಸರ್ಜನ್ ಒಬ್ಬನು ಶಸ್ತ್ರಚಿಕಿತ್ಸೆ ಮಾಡೋದಿಲ್ಲ ಅಂದರೆ ಅಪಾಯ ಮಾಡ್ಕೊಳ್ಳೋದು ಯಾತಕ್ಕೆ ಅವನೀಗ? ಬೇರೆಯವ್ನು ಮಾಡ್ಕೊಂಡ್ರೆ ಪರವಾಗಿಲ್ಲ, ಸರ್ಜನ್ ಇರೋದೇ ಸರ್ಜನ್ ಅರ್ಥನೇ ಅವನು ಆಪರೇಷನ್ ಮಾಡಲೇಬೇಕು, ಇಲ್ಲವರು ಸರ್ಜನ್ ಆಗೋದೇ ಇಲ್ಲ. ಅವನು ಸಜ್ಜನ್ ಆದವನು ಯಾಕೆ ಘೋರ ಕರ್ಮ ಮಾಡಲಿ? ರಕ್ತ ಕಂಡ್ರೆ ವಾಂತಿ ಬರುತ್ತೆ ಅಂತ ಕೇಳಿದರೆ ನಿನ್ನ ಕಂಡ್ರನ ವಾಂತಿ ಬರುತ್ತೆ ಅಂತ ನಾಗವ್ ನಿನ್ನ ಕಂಡ್ರೆ ವಾಂತಿ ಬರುತ್ತೆ ಅಂತ ಕೆಲಸಗಾರ ನೀನೀಗ. ನೀನು ಅಪಾಯಿಂಟ್ಮೆಂಟ್ ಆಗಿರೋದೇ ಅದಕ್ಕೆ. ಈಗ ಶಸ್ತ್ರ ಹಿಡಿದು ಆಪರೇಷನ್ ನೀವು ಮಾಡಬೇಕು, ಶಸ್ತ್ರ ಹಿಡಿದು ಹೋರಾಟ ನೀನು ಮಾಡಬೇಕು ಅರ್ಜುನ. ನಿಂದು ಸ್ವಧರ್ಮ ಇದೆ, ಅದಕ್ಕೆ ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮ ಸ್ವನುಷ್ಠಿತಾತ್. ಸ್ವಧರ್ಮ ಅನ್ನೋ ಕಾನ್ಸೆಪ್ಟ್ ಅನ್ನು ಒತ್ತಿ ಒತ್ತಿ, ನಮಗೆ ಧರ್ಮದ ಕಾನ್ಸೆಪ್ಟೇ ಗೊತ್ತಿಲ್ಲ, ಸ್ವಧರ್ಮದ ಕಾನ್ಸೆಪ್ಟ್ ಅನ್ನು ಭಗವಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಸ್ವಧರ್ಮವನ್ನು ಮಾಡಬೇಕು. ಆಗ ಅನೇಕ ಪ್ರಶ್ನೆಗಳು ಬರುತ್ತಾಗ, ಕೃಷ್ಣ ಸ್ವಧರ್ಮ ಮಾಡಬೇಕು ಅಂತ ಹೇಳ್ತೀಯ, ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರೋದಿಲ್ಲ ಸ್ವಧರ್ಮನ, ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರೋದಿಲ್ಲ ಅಂತ ಕೇಳಿದರೆ ಭಗವಂತ ಹೇಳ್ತಾರೆ, ವಿಗುಣ ಪರವಾಗಿಲ್ಲ, ನೀವು ಅಷ್ಟು ಮಾಡಕ್ಕೆ ಬರೋದಿಲ್ಲ ತಾನೆ, ಬಂದಷ್ಟು ಮಾಡು ಕೊನೆ ಪ್ರಶ್ನೆ ಅಂತ. ಬಂದಷ್ಟು ಮಾಡು ನೀನೀಗ, ಅದು ಆಪರೇಷನ್ ಬಂದಷ್ಟು ಮಾಡು ಅಂತ ಅರ್ಥ ಅಲ್ಲ, ಮತ್ತೆ ಫಜಿತ ಆಗಿಬಿಡುತ್ತಾ ಬೇರೆ, ಅದಕ್ಕೆ ಹೇಳಿದ್ದಲ್ಲ. ಅದು ಬಂದಷ್ಟು ಅರ್ಥ ಓಪನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಗತಿಯಾರಾಗಬೇಕು ರೋಗಿ ಪರಿಸ್ಥಿತಿ. ಅದು ಬಂದಷ್ಟಲ್ಲ. ಇದನ್ನ ನಾವು ಎಲ್ಲಿ ಹೇಳ್ತೇವೆ ಗೊತ್ತಾಗನ? ಮಗು ಊಟ ಬೇಡ, ಹಸಿವಾಗಿಲ್ಲ ನನಗೆ, ತುಂಬ ಜ್ವರ ಬಂದೆ, ಊಟ ಬೇಡ, ಔಷಧಿ ಬೇಡ, ಊಟ ಬೇಡ ಅಂತ ಹೇಳಿ ಅವಾಗ ಮಗು ಸೇರಿದಷ್ಟು ಊಟ ಮಾಡು ಅಂತ ಹೇಳುತ್ತೆ. ಇದನ್ನ ಅರ್ಥ ಸೇರಿದಷ್ಟು ಊಟ ಮಾಡು ಅಂತ ಹೇಳಿದರೆ ಎಷ್ಟು ಯಾವುದಕ್ಕೆ ಊಟ ಮಾಡೋದು? ಸೇರಿದಷ್ಟು. ಈ ಪದ ಅರ್ಥ ಮಾಡ್ಕೊಂಡು ಬಿಟ್ಟರೆ ಆಹಾರ ಇಲ್ಲದೇ ಇರೋದಕ್ಕಿಂತ ಸೇರಿದಷ್ಟು ಆಹಾರ ತಗೊಳ್ಳೋದು ವಾಸಿತಾನೆ? ಆ ಮಾತನ್ನು ತಿಳ್ಕೊಳ್ಬೇಕು. ಸಂಧ್ಯಾವನ್ನ ನಿಮಗೆ 100,000 ಜಾಸ್ತಿ ಅಪ್ಪ ಮಾಡಕ್ಕೆ ಬರೋದಿಲ್ಲ, ಹಾಳಾಗೋಗಲಿ, 10 ಮಾಡಕ್ಕೆ ಬರೋದಿಲ್ಲ ಕೊನೆ ಪಕ್ಷ. ಇದನ್ನು ಹೇಳೋದಕ್ಕೆ ಹೊರಟಿರೋದು. 10 ಓಡಿಸೋ ಕಳ್ಳನ ಓಡಿಸೋ ಶಕ್ತಿ ಇಲ್ಲ ನಿಮಗೆ, ಹೋಗ್ಲಿ ಬಿಡಿ. ಕಳ್ಳನ ಓಡಿಸೋ ಶಕ್ತಿ ಇಲ್ಲ, ಕಳ್ಳ ಬಂದಿದ್ದ ಅನ್ನೋದು ಕೂಗೋ ಶಕ್ತಿ ಇಲ್ಲ ಕೊನೆ ಪಕ್ಷ. ಕಳ್ಳ ಅಂತ ಕೂಗಬಾರ್ದೆ, ನಮ್ಮ ಇದ್ದಾರೆ ಬಾಲಕ ಮಾಡ್ಕೊಂಡ್ಬಿಡ್ತಾರೆ, ಅದು ಬೇರೆ, ಕಳ್ಳ ಇನ್ನೂ ಅನುಕೂಲ ಆಗ್ಬೇಕು. ಈ ರೀತಿ ಮಾಡಕ್ಕೆ ಹೋಗಬೇಡಿ ಅಂತ ಹೇಳುತ್ತಾ. ಪೊಲೀಸ್ ಕಳ್ಳನ ಹಿಡಿತಾನೆ, ಕರೆಕ್ಟ್, ನೀವು ಹಿಡಿಬೇಡಿ, ಬಂದಿದ್ದಾನಂತ ಹೇಳಿ ಕೊನೆ ಪಕ್ಷ. ಇದು ಸ್ವಧರ್ಮ ನಮಗೆ, ಅದು ಸ್ವಧರ್ಮ ಅಂತ. ಪೊಲೀಸಿನ ಕೆಲಸ ಹಿಡಿಯೋದಾಗಿರ್ಬೋದು, ನಿಮ್ಮ ಕೆಲಸ ಕೂಗೋದಾದ್ರೂ ಆಗಬೇಕಾದ ಕೊನೆ ಪಕ್ಷ, ಫೋನಾರು ಮಾಡ್ಬೋದಲ್ಲ ಕೊನೆ ಪಕ್ಷ, ಅದನ್ನು ಮಾಡದೆ ಹೋದ್ರೆ ಮಹಾಪಾಪಿಗಳಾಗ್ತೇವೆ ಅಂತ ಹೇಳ್ತಾರೆ. ಈಗ ವಿಗುಣ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು ನನಗೆ, ಓಡಬೇಕಾಗಿದೆ, ಕಳ್ಳ ಬಂದರೆ ಓಡಬೇಕಾಗಿದೆ. ಮೊದಲೇ ಹೇಳುವ ಕಾಲಿಲ್ಲ, ಒಂದೇ ಕಾಲು ಕುಂಟ್ತಾನೆ, ಆದ್ರೂ ಓಡು, ಆದಷ್ಟು ಓಡು ಕೊನೆ ಪಕ್ಷ ಅಂತ ಹೇಳಿ. ಬೆಂಕಿ ಹತ್ತಿದಾಗ ಆದಷ್ಟು ಓಡು ಕೊನೆ ಪಕ್ಷ, ಪ್ರಾಣ ಹೋಗೋದ್ರ ಬಂದು ಒಂದು ಕಾಲು ಹೋಗ್ಬೋದು ಅಷ್ಟೇ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯತ್ಯಾಸ ಇದೆ. ಈಗ ಎಷ್ಟು ಕಳಕಳಿ ಇದೆ ಯೋಚನೆ ಮಾಡಿ. ವಿದ್ಯಾರ್ಥಿ ಕೊನೆ ಬರೀ ಅರ್ಧ ಗಂಟೆಗೆ ಎದ್ದೋಗ್ಲಿಕ್ಕೆ ಹೋಗ್ತಾನೆ, ವಿದ್ಯಾರ್ಥಿ ಅರ್ಧ ಗಂಟೆ ಕೊಡ್ಲಕ್ಕೆ ಹೋಗ್ತಾನೆ, ಎಷ್ಟು ಹೇಳ್ತಾನೆ, ಬರೆಯಯ್ಯ ಸ್ವಲ್ಪ ಹೊತ್ತು ಬರೋದಿಲ್ಲ ಸರ್, ಏನಾದ್ರು ಕುತ್ಕೊಂಡಾರ ಕೂತ ಸ್ವಲ್ಪ ಕುತ್ಕೊಂಡು ಹೊಡಿಬೋದು, ಸ್ವಲ್ಪ ಕುತ್ಕೊಳ್ಳೋಯ ಸ್ವಲ್ಪ, ಎದ್ದೋಗ್ಬಿಟ್ರೆ ಚಾನ್ಸ್ ಇಲ್ಲ ಮತ್ತೆ ಒಳ ಬರೋಗಿಲ್ಲ. ಕೂತಿದ್ರೆ ಯಾವಾಗ ಎದ್ದೋಗ್ಲಿಕ್ಕೆ ಬರುತ್ತೆ, ಯಾವಾಗ ಒಳ ಬರಲಿಕ್ಕೆ ಬರೋದಿಲ್ಲ, ಆಮೇಲೆ ಒಳ ಬರಲಿಕ್ಕೆ ಬರೋದು. ಏನ ಯೋಚನೆ ಮಾಡಿ ಸ್ವಲ್ಪ ಹೊತ್ತು ರಿವೈಸ್ ಮಾಡಿ ಬರೆದಿದ್ದೇನೆ. ಅವನಿಗೋ ಒಳ್ಳೆ ಮೆಷ್ಟು ಒಳ್ಳೆ ಹುಡುಗರ ಅರ್ಥ ಮಾಡಿ ಹುಡುಗರ ಒಳ್ಳೆ ದರಿದ್ರೆ ಎಷ್ಟು ಗಂಟು ಬಿದ್ದೆ ಅವನು ನಮಗೆ, ಹೋಗೋದಕ್ಕೂ ಬಿಡೋದಿಲ್ಲ ಅಂತ ಕೊಟ್ಟುಬಿಡ್ತಾನೆ ಪಾಪ, ಹೋಗೋದಕ್ಕೂ ಬಿಡೋದಿಲ್ಲ, ಒಳಗೆ ಬಾ ಮಾಡ್ಕೊತ ನೋಡ್ಕೋತೇನೆ, ಏನು ಮಾಡಬೇಕಾದಕ್ಕಾಗ. ಇಂಥವ್ರು ಸಿಕ್ಕರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ಎಷ್ಟು ಕಳಕಳಿ ಇದೆ ಭಗವಂತನ ಮಾತನಾಡಿ. ದ್ವಿಗುಣ ದೋಷ ಇದ್ದರೂ ಪರವಾಗಿಲ್ಲ, ಅದನ್ನು ಮಾಡು ನೀನೀಗ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಭಾರಿ ನಮಗೆ ಉದ್ಧಾರದ ಬಾಗಿಲನ್ನೇ ತೆರೀತಾನೆ ಭಗವಂತ. ಇನ್ನೊಂದು ಮಾತು ಹೇಳ್ತಾನೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ. ಇನ್ನೊಂದು ಪ್ರಶ್ನೆ ಕೇಳ್ತೇವೆ, ಕೃಷ್ಣ ಇದೆಲ್ಲ ಬೇಡ ನನಗೀಗ, ನಾವು ಸ್ವಧರ್ಮ ಮಾಡೋಕ್ಕೆ ನನಗಾಗೋದಿಲ್ಲ, ನಾನು ಪರಧರ್ಮನೇ ಮಾಡಿಬಿಡ್ತೇನೆ, ಇನ್ನೊಂದು ಧರ್ಮ ಮಾಡಿಬಿಡ್ತೇನೆ. ಕೃಷ್ಣ ನಿನಗೆ ಹೇಳ್ತೀನಿ ಕೇಳು, ಚೆನ್ನಾಗಿ ಮಾಡ್ತೇನೆ ಗೊತ್ತಾರದ, ನಾನೀಗ ಚೆನ್ನಾಗಿ ಮಾಡಿಬಿಡ್ತೇನೆ. ಅವಾಗೇನು ಮಾಡ್ತೀಯ? ಪರಧರ್ಮ ಭಾರಿ ಚೆನ್ನಾಗಿ ಮಾಡ್ತೇನೆ, ಸ್ವಧರ್ಮ ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ. ಈಗೇನು ಹೇಳ್ತೀಯ, ಯಾವ್ದು ಮಾಡೋಣ ಹೇಳೀಗ? ಭಗವಂತ ಹೇಳ್ತಾರೆ ಇದಕ್ಕೆ ಎಷ್ಟು ರಿಲೆವೆಂಟ್ ಉತ್ತರ ಕೊಡ್ತಾನೆ ಭಗವಂತ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾನ್. ಪರಧರ್ಮ ಎಷ್ಟು ಚೆನ್ನಾಗಿ ಮಾಡ್ತೀಯೋ ಅದಕ್ಕಿಂತ ಕೂಡ ಸ್ವಧರ್ಮವನ್ನು ಸ್ವಲ್ಪ ಕಡಿಮೆ ಮಾಡೋದು ವಾಸಿ ಅರ್ಜುನ, ಇದನ್ನು ಮಾಡೋ ಪರವಾಗಿಲ್ಲ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡ್ಕೊಂಬಿಟ್ರೆ ನಾವು ಈ ಔಷಧಿ ತೊಗೊಳಕ್ಕೆ ಬರೋದಿಲ್ಲ, ಆ ಔಷಧಿ ತೊಗೊಂಡ್ಬಿಟ್ಟು ಏನು ಮಾಡಬೇಕೀಗ? ಪಾಪ ತಲೆ ಹೋಗಿ ಔಷಧಿ ಕೊಟ್ಟಿರ್ತಾರೆ, ಈಗ ತೊಗೊಳಕ್ಕೆ ಆಗೋದಿಲ್ಲ, ಕ್ಯಾನ್ಸರ್ ಔಷಧಿ ತೊಗೋತೀನಿ ಅಂತ ಕೇಳಿ ಏನು ಮಾಡಬೇಕು? ಇದಕ್ಕೆ ಯೋಚನೆ ಮಾಡಿ, ಚೆನ್ನಾಗಿ ತೊಗೊಳಕ್ಕೆ ಬರುತ್ತೆ ಅಂತ ಕೇಳಿದರೆ ಉಚ್ಚ ಅಂತ ಕರೀತಾರೆ, ಪ್ರಯೋಜನ ಇಲ್ಲ. ಅದರಿಂದ ನೀನೂ ಬರೋ ಕೆಲಸನ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಅದನ್ನು ಮಾಡು. ಇನ್ನೊಬ್ಬರ ಕೆಲಸ ಚೆನ್ನಾಗಿ ಮಾಡಲಿಕ್ಕೆ ಅಂದರೂ ಅದು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನೀ ಎಷ್ಟು ಭಗವಂತ ಕಳಕಳಿಯಿಂದ ನಮ್ಮ ಜೀವನಕ್ಕೆ ಬೇಕಾದ ಮೂಲಧರ್ಮವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕಾಗಿದೆಯಲ್ಲ ಅದನ್ನು ಮಾಡಿದ್ರೆ ಆಯಿತು. ನಮ್ಗೆ ಹೇಳಿರೋ ಕೆಲಸಗಳು ಭಾರಿ ಸುಲಭದ ಕೆಲಸಗಳು. ಸಕಾಲಕ್ಕೆ ಹೇಳಿ, ನಾನು 3 ಗಂಟೆಗೆ ಹೇಳೋದಕ್ಕಾಗಲಿಲ್ಲ, 4 ಗಂಟೆಗೆ ಹೇಳು ಪರವಾಗಿಲ್ಲ, 5 ಗಂಟೆಗಳು. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹೇಳಯ್ಯ, ನಿನ್ನ ಬಂದು ಸೂರ್ಯ ಎಬ್ಬಿಸಬಾರ್ದು, ಅದಕ್ಕಿಂತ ಮುಂಚೆ ಎದ್ದು ಬಿಟ್ಟರೆ ಸಾಕು ನೀನು ಕೊನೆಪ್ಪ, ಅಷ್ಟು ಮಾಡು ಕೊನೆಪ್ಪ. ಇನ್ನೆಷ್ಟು ಕನ್ಸೆಷನ್ ತೋರಿಸ್ಬೇಕು ಇವರಿಗೀಗ, ಸ್ವಲ್ಪ ಯೋಚನೆ ಮಾಡಕ್ಕೆ ಬರುತ್ತಲ್ಲ ನಮಗಾಗ. ಸಂಧ್ಯೆ ಆದ ಮಾಡೋದು ತುಂಬ ಕಷ್ಟ, ನಂಗೆ ಸ್ನಾನ ಮಾಡೋಕೆ ಆಗೋದಿಲ್ಲ, ತಲೆ ಮೇಲೆ ಆಗೋದಿಲ್ಲ, ನನಗೆ ತಣ್ಣೀರು ಆಗೋದೇ ಇಲ್ಲ, ಬಿಸ್ತೀರ್ ಮಾಡು ಮಾರಾಯ, ಬಿಸ್ತೀರ್ ಮಾಡೋದಕ್ಕೆ. ಅದಕ್ಕೆ ಹೇಳ್ತಾರೆ, ಇನ್ನೂ ಹೇಳ್ತಾರೆ, ಇಲ್ಲ ಜ್ವರ ಸಿಕ್ಕಾಪಟ್ಟೆ ಜ್ವರ ಬಂದಿದೆ ನನಗೆ, ಡಾಕ್ಟರ್ ಹೇಳಿದ್ದಾರೆ ಮಾಡಬೇಡ ಅಂತ ಹೇಳಿಬಿಟ್ಟು. ಹೌದಲ್ಲ, ಆಗಲೂ ಸಂಧ್ಯಾ ಅಂದ್ರೆ ಬಿಡಬೇಡ ನೀನೀಗ, ಒದ್ದೆ ಬಿಟ್ಟರೆ ಮೈ ಒರೆಸೇ ಸಾಕು ಅಂತ ಹೇಳ್ತಾರೆ. ಇದಕ್ಕಿಂತ ದಿವಸ ಒರೆಸ್ಕೋಬಾರದು, ಮತ್ತೆ ಇಂಥ ಕೇಸ್ ಬಂದಾಗ ಅಷ್ಟೇ, ದಿವಸ ಒದ್ದೆ ಒರೆಸ್ಕೋಬಿಟ್ಟು ಸಾರಾಯ್ತು ಅಂತ ಹೇಳಿದ್ರೆ ಇನ್ನೂ ಅಪಾಯ. ಅದು ತುಂಬ ಜ್ವರ ಬಂದ ಕಾಲಕ್ಕೆ ಸ್ಪಂಜ್ ಬಾತ್ ಅಲ್ಲಿ ಮಾಡಿಸ್ತಾರೆ ಹಾಸ್ಪಿಟಲ್ನೊಳಗೆ, ಆ ಟೈಪ್ ಇಲ್ಲಿ ಬಿಸಿನೀರು ಬಟ್ಟೆ ಒರೆಸ್ಕೊಂಡ್ಬಿಡು ಸಾಕಿದ್ದಕ್ಕೆ ಸಂಧಾನಿ ಬಿಡಬಾರ ಫಸ್ಟ್ ಅದು ಮಾಡಿ ಈಗ ಗೊತ್ತಾಯ್ತಾ. ಈಗ ನಾನು ಪೂರ್ತಿ ಮೈ ಒರೆಸ್ಕೊಳ್ಳೋಕ್ಕಾಗೋದಿಲ್ಲ, ಆದಷ್ಟು ವರ್ಷಕ್ಕೆ ಕೊನೆ ಪಕ್ಷ ನೀನು ಅದೂ ಬರೋದಿಲ್ಲ, ಹಾಳಾಗಿ ಹೋಗಲಿ, ಕೂತ್ಕೊಂಡು ಮಂತ್ರಸ್ನಾನ ಮಾಡಯ್ಯ ಕೊನೆ ಪಕ್ಷ, ಪರಮಾತ್ಮನ ಧ್ಯಾನ ಮಾಡು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಈ ರೀತಿಯಾದ್ರೂ ಮಾಡು ಕೊನೆ ಪಕ್ಷ. ಎಷ್ಟು ಆಪ್ಷನ್ ಕೊಡ್ತಾನೆ ಗೊತ್ತಾ ಭಗವಂತ, ರಿಲ್ಯಾಕ್ಸ್ ಮಾಡ್ತಾನೆ ಹೋಗ್ತಾನೆ, ಮಾಡ್ತಾನೆ ಹೋಗ್ತಾನೆ, ಅಷ್ಟು ಮಾಡು ಕೊನೆಗೆ ನಿನ್ನ ಯಶಸ್ಸು ಬಂದೇ ಬರುತ್ತೆ. ಅದು ಬಿಟ್ಟು ಇಲ್ಲ 4 ಗಂಟೆಗೆ ನಾಯಿ ಹಿಡ್ಕೊಂಡು ಕ್ಲಬ್ ಜೋರಾಗಿ ಹೋಗ್ಬಿಡ್ತೀರಿ ಫಸ್ಟ್ ಆಗಿ ಹೋಗ್ತೀನಿ ಅಂತ ಕೇಳಿದ್ರೆ ಅದನ್ನು ದೇವರಾಣಿ ಮಾಡಬೇಡ, ಅದನ್ನು ಮಾಡಬೇಡ. ಫಾರ್ ಹೆವೆನ್ ಸೇಕ್ ಡೋಂಟ್ ಡೂ ಇಟ್ ಅಂತಾರಲ್ಲ, ಅದನ್ನು ಮಾಡ್ಲಿಕ್ಕೆ ಹೋಗಬೇಡ, ಇದನ್ನು ಮಾಡು. ದೇವ್ರ ಪೂಜೆ ಪೂರ್ತಿ ಬರೋದ್ರೆ ಅರ್ಧ ಮಾಡಿ ಹೋಗ್ಲಿ ಕೊನೆ ಪಕ್ಷ. ಸಾರಿಗ್ರಾಮ ತೆಗೆದಿಡಯ್ಯ ಮತ್ತೆ ಸಾಕು, ಎಷ್ಟು ಮುಟ್ಟಿದ ಪುಣ್ಯಾರು ಬಂತಲ್ಲ ನನಗೀಗ, ಮುಟ್ಟಿಬಿಟ್ರೆ ಆಗಿಬಿಡುತ್ತ ಅಂತ ಕೇಳಿದರೆ ಸ್ವಿಚ್ ಬಿಟ್ಟರೆ ಎಷ್ಟು ಕೆಲಸ ಆಗುತ್ತೆ ಲೆಕ್ಕ ಹಾಕು. ಸ್ವಿಚ್ ಬಿಟ್ಟುಬಿಡ್ತಾನೆ ಬಾವಿ ನೀರು ಮೇಲೆ ಕೇರುತ್ತೆ, ಸ್ವಿಚ್ ಬಿಟ್ಟುಬಿಡ್ತಾನೆ ಮನೆ ತುಂಬ ಬೆಳಕು ಬರುತ್ತೆ. ಸಂಧ್ಯಾ ಪಾತ್ರೆ ಮುಟ್ಟಷ್ಟಾದ್ರು ಮಾಡೋ ಕೊನೆ ಪಕ್ಷ, ಸಾರಿಗ್ರಾಮ ಹಿಡ್ಕೊಳ್ಳೋಷ್ಟಾದ್ರು ಪೂಜೆ ಮಾಡೋ ಕೊನೆ ಪಕ್ಷ. ನಮಗೆ ಅಷ್ಟೆಲ್ಲ ಇವತ್ತು ಯೋಚನೆ ಮಾಡಕ್ಕೆ ಹೋಗಿಲ್ಲ ನಾವೀಗ, ಬಿಡೋದಂದ್ರೆ 100% ಬಿಟ್ಬಿಡೋದು, ಮತ್ತೆ ಅಷ್ಟೇ ಮಾಡೋರು ಬಿಡಿಸಿಬಿಡೋದು, ಆ ಮಟ್ಟಿಗೆ ಹೋಗೋದು ನಾವು. ನಾನು ಬಿಟ್ಟೆ ನೀನು ಬಿಡಯ್ಯ, ನಾನು ಚಕ್ರ ನೀನು ಚಕ್ರ ಹೊಡೆಯ ಅಂತ ಹೇಳಿದ್ರೆ ಹಾಗೋ ಹಾಗೆ. ಇವತ್ತು 100ಗೆ 90 ಪಾಲು ಜನ ಆ ಮಾರ್ಗದಲ್ಲಿ ಹೋದವರೇನು, ಬಿಟ್ಟು ಹಾಳಾಗೋದಲ್ಲ, ಬಿಡಿಸಿ ಹಾಳು ಮಾಡ್ತಾರೆ, ಅದೊಂದು ಬೇರೆ ಮಾಡ್ತಾರೆ, ಅದನ್ನೆಲ್ಲ ಪರಮಾತ್ಮ ಬಿಡಿಸಿ ಹೇಳ್ತಾನೆ. ಹಾಗೆಲ್ಲ ಮಾಡಬಾರ್ದು ಅರ್ಜುನ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ಸು ಅನುಷ್ಠಿತಾತ್. ಪರಧರ್ಮವನ್ನು ಮತ್ತೊಬ್ಬರ ಕರ್ತವ್ಯವನ್ನು ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಬಂದರೂ ಕೂಡ ನೀನು ಅದನ್ನು ಮಾಡಬೇಡ, ನೀನು ನಿನ್ನ ಕೆಲಸವನ್ನೇ ಮಾಡು, ಸಾಧ್ಯವಾದಷ್ಟು ಮಾಡು, ಬೇರೆ ಇಲ್ಲ. ಈ ಮಾತನ್ನು ಯೋಚನೆ ಮಾಡಬೇಕು. ಒಬ್ಬ ಡಾಕ್ಟರ್ ಇರ್ತಾನೆ, MBBS ಓದಿದ್ದಾನೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವನು. ಇದ್ದಕ್ಕಿದ್ದಾಗೆ ಬಿಟ್ಬಿಟ್ಟ, ಕೆಲಸ ಬಿಟ್ಟುಬಿಟ್ಟ, ಹೋದ 2 ಎತ್ತು ತೊಗೊಂಡ, ಟ್ರ್ಯಾಕ್ಟರ್ ತೊಗೊಂಡ, ಕೃಷಿ ಮಾಡಿಬಿಟ್ಟು ವ್ಯವಸಾಯ ಮಾಡ್ತೀರಿ ಅಂತ ಹೊರಟುಬಿಟ್ಟು. ಯಾರೋ ಬಂದು ಏನೇ ಹಣೆ ಬಾರ ಅಂತ ನೋಡ್ರಿ, ವ್ಯವಸಾಯದಲ್ಲಿ ಎಷ್ಟು ಜ್ಞಾನ ಇದೆ ಗೊತ್ತಾ ನನಗೆ, ಈಗ ಎಷ್ಟು ಜನ ಬೆಳೆಬಿಡ್ತಾನೆ ಗೊತ್ತಾ. ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಆಯ್ತಲ್ಲ ಸರಿಯಾಗಿ, ಇಲ್ಲಿ ನೋಡು ಮೂಟಿಗಟ್ಟಲೆ ಅದು ಎಷ್ಟು ಬಂದಿದ್ದಾರೋ ಮನೆ ತುಂಬ ಅಂತ ಕೇಳ್ತಾರೆ. ತುಂಬ ತಪ್ಪು ಮಾಡಿಬಿಟ್ಟೆ ನೀನೀಗ, ನಿನ್ನ ಕೈಲಿ ಕನಿಷ್ಠ 20 ರೋಗಿ ಬದುಕಿದ್ರೆ ಎಷ್ಟು ಪುಣ್ಯ ಬರ್ತಿತ್ತು ಗೊತ್ತಾ. ಇಷ್ಟೆಲ್ಲ ಕಾಳು ಬೆಳೆದು ಶ್ರೀಮಂತನಾಗೋದಕ್ಕಿಂತ 4 ಜನ ಪ್ರಾಣ ಉಳಿಸಿದ್ರೆ ಬದುಕಿ ಬರ್ತಿತ್ತು ಅಂತ ಹೇಳ್ತಾ. ಆಪರೇಷನ್ ಮಾಡೋ ಧೈರ್ಯ ಇಲ್ಲ, ಔಷಧಿ ಕೊಡ್ಬೋದಾಗಿತ್ತಲ್ಲ ಕೊನೆ ಪಕ್ಷ. ಬರೀ ನೀವು ದೊಡ್ಡ ಸೀರಿಯಸ್ ರೋಗ ವಾಸಿ ಮಾಡೋದು ಬೇಡ, ಸಣ್ಣ ಪುಟ್ಟ ರೋಗ ವಾಸಿ ಮಾಡ್ಬೋದಾಗಿತ್ತಲ್ಲ. ಈ ಮಾತಿಗೆ ಅರ್ಥ ಮಾಡಿಕೊಂಡ್ರೆ ಒಬ್ಬ ವೈದ್ಯ ವ್ಯವಸಾಯಗಾರನಾದರೆ ಎಷ್ಟು ತೊಂದರೆ ಆಗುತ್ತೆ ಯೋಚನೆ ಮಾಡಬಹುದು. ಒಬ್ಬ ಇಂಜಿನಿಯರ್ ವ್ಯವಸಾಯಗಾರರು ಎಷ್ಟು ಕಷ್ಟ ಆಗುತ್ತೆ, ವ್ಯವಸಾಯಗಾರ ಡಾಕ್ಟರ್ ಆರು ಎಷ್ಟು ಕಷ್ಟ ಆಗುತ್ತೆ. ಒಂದಕ್ಕೊಂದು ನಮ್ಗೆ ಅರ್ಥ ಮಾಡ್ಕೋತ ಹೊರಟು ಬಿಟ್ಟರೆ ಪರಧರ್ಮೋ ಭಯಾವಹ, ಮತ್ತೊಬ್ಬರ ಕರ್ತವ್ಯ ಮಾಡಲಿಕ್ಕೆ ಹೋದರೆ ಒಳ್ಳೆಯದಾಗೋದಿಲ್ಲ ಅಲ್ಲ, ಭಯಾವಹ ಭಯವನ್ನು ಹುಟ್ಟಿಸುತ್ತೆ, ಆತಂಕವನ್ನು ಹುಟ್ಟಿಸುತ್ತೆ. ಆದರೆ ನಮ್ಮ ಕರ್ಮ ನಾವು ಮಾಡಲಿಕ್ಕೆ ಹೊರಟಾಗ ಭಯ ಪರಿಹಾರ ಮಾಡುತ್ತೆ. ಅದಕ್ಕೆ ಅರ್ಜುನ ಆ ರೀತಿ ಬದುಕಬೇಕು ಅಂತ ಭಗವಂತ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಕರ್ಮ ಬಿಡಲಿಕ್ಕೆ ಹೊರಟವರಿಗೆಲ್ಲ ಎಚ್ಚರಿಕೆ ಕೊಟ್ಟ ಮಾತಿರುವನು. ಪೂಜೆ ಬರೋದಿಲ್ಲ ಬಂದಷ್ಟು ಮಾಡಿ, ಮಂತ್ರ ಬರೋದಿಲ್ಲ ಬಂದಷ್ಟು ಹೇಳಿ, ದೇವರು ಎಲ್ಲ ಮನೆಯಲ್ಲಿಲ್ಲ ಇದ್ದಷ್ಟು ಇಟ್ಕೊಳ್ಳಿ, ಲೇಟಾಗಿ ಮಾಡ್ತೇನೆ ಆದಷ್ಟು ಬೇಗ ಮಾಡೋ ಕೊನೆ ಪಕ್ಷ. ಇನ್ನೆಷ್ಟು ಕನ್ಸೆಷನ್ ಕೊಡಬೇಕು ಅವನಿಗೆ, ಅಡುಗೆ ಎಲ್ಲ ಮಾಡಕ್ಕೆ ಬರೋದಿಲ್ಲ ಆದಷ್ಟು ದೇವರ ನೈವೇದ್ಯ ಇಡು, ಕೆಟ್ಟದನ್ನು ಇಡಬೇಡ ಹೊರತು ಒಳ್ಳೆಯದನ್ನು ದೇವರ ನೈವೇದ್ಯಕ್ಕೆ ಇಡು ಇಷ್ಟೇ. ವ್ರತ ಪೂರ್ತಿ ಮಾಡೋಕ್ಕಾಗೋದಿಲ್ಲ ಆದಷ್ಟು ಮಾಡೋ ಕೊನೆ ಪಕ್ಷ, ವ್ರತ ಬಿಡ್ತೇನೆ ಅಂತೇಳಿ ಅಲ್ಲೇ ಕೊಡ್ಬೇಕು ಹೋಗಿಬಿಟ್ಟು. ಮನೆಯಲ್ಲೇ ಏನಾದರೂ ಇದ್ದರೆ ಸ್ವಲ್ಪ ಒಳ್ಳೆ ತಿನ್ನು ಕೊನೆ ಪಕ್ಷ, ಎಲ್ಲ ಬಿಡಲಿಕ್ಕೆ ಬರೋದಿಲ್ಲ ಸ್ವಲ್ಪ ಆರೋ ಬಿಡು. ಈ ಥರ ಪ್ರಾಕ್ಟೀಸ್ ಮಾಡಲು ಏನಾಗಿದೆ ಅಂತ ಬಿಟ್ಟರೆ 100% ಬಿಟ್ಬಿಡೋದೇ ಕೆಲಸ, ಈ ಎಲ್ಲ ಬಿಟ್ಬಿಡೋದು. ಹಾಗೆಲ್ಲ ಮಾಡಬಾರ್ದು. ವ್ರತ ಬಿಟ್ಟ ಜನ ಇವತ್ತು ಎಲ್ಲರಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ಸಾವಿರ ಕಾರಣ ಹೇಳ್ತಾರೆ, ಒಪ್ಪೋಣ. ಆದರೆ ಎಲ್ಲ ಏನೂ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಒಪ್ಪಲಿಕ್ಕಾಗೋದಿಲ್ಲ. ಏನು ಮಾಡಕ್ಕೆ ಬರೋದಂದ್ರೆ ಹೇಗಾಗುತ್ತೆ ಕೊನೆ ಪಕ್ಷ? ಸ್ವಲ್ಪ ಆರೋ ಮಾಡು. ಇದನ್ನು ಭಗವಂತ ಒತ್ತಿ ಹೇಳಿದ. ಆಗೊಂದು ಪ್ರಶ್ನೆ ಬರುತ್ತೆ, ಇಲ್ಲ ಕೃಷ್ಣ ನನಗೆ ಭಾರಿ ಕಷ್ಟ ಆಗುತ್ತೆ, ಸ್ವಧರ್ಮ ಮಾಡೋ ಬಾ, ಎಷ್ಟು ಕಷ್ಟ ಗೊತ್ತಾ ನಿನಗೆ, ಅರ್ಥ ಆಗಲಿಕ್ಕಿಲ್ಲ, ಸತ್ತು ಹೋಗ್ಬಿಟ್ರೆ ಏನು ಮಾಡ್ತೀಯ ಆಮೇಲೆ, ಸ್ವಧರ್ಮ ಮಾಡೋಕ್ಕೆ ಸತ್ತು ಹೋಗ್ಬಿಟ್ರೆ ಏನು ಮಾಡಬೇಕು? ಅದಕ್ಕೆ ಭಗವಂತ ಹೇಳ್ತಾನೆ, ಹೌದಾ, ಸ್ವಧರ್ಮೇ ನಿಧನಂ ಶ್ರೇಯ, ಸತ್ತು ಹೋಗಯ್ಯ ಅದೇ ವಾಸಿ ಅಂತ ಹೇಳ್ತಾನೆ ಭಗವಾನ್. ಸತ್ತು ಹೋಗು, ಏಕಾಶವಾಗಿ ಸತ್ತು ಹೋಗ್ಬಿಟ್ರೆ ಬದಲು ಸಾಯಿ ಪರಮ ಬಿಡಯ್ಯ, ಮಾ ತಿಂದು ಬದುಕೋದಕ್ಕಿಂತ ಸತ್ತು ದೇವ್ರ ಸೇವೆ ಮಾಡೋದು ವಾಸಿ ಅಂತ ಹೇಳ್ತಾರೆ. ಇದಕ್ಕೆ ಹೋಗ್ರಿ ಅದೇ ಥರ ಸಂದೇಶ ಕೊಡೋದು. ಈಗ ಸಾರ್ ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದೀರಿ, ಯಾರು ಎಷ್ಟಿದೆ ನೋಡಿ ಇಲ್ಲಿ, ನಾನು ಸತ್ತು ಹೋಗ್ಬಿಟ್ರೆ ಫಸ್ಟ್ ದೂರಟ್ಟಂತೆ, ಬದಲು ಸಾಯಿ ನೀನೀಗ ಪ್ರತಿಭೆ ಮಾಡಿಡ್ತೇವೆ ಕೊನೆ ಪಕ್ಷ, ಇಲ್ಲಿದ್ರೆ ಒಗೆದು ಬಿಡ್ತೇವೆ, ಅದಕ್ಕೆ ಅಷ್ಟು ಹುತಾತ್ಮನಾಗು ಕೊನೆ ಪಕ್ಷ. ಇದು ಯುದ್ಧದ ಕಾಲ ಕೊಡೋ ಸಂದೇಶ ಇದು. ಅಲ್ಲೇ ಬದುಕೋ ಪ್ರಶ್ನೆಗಿಂತ ಸಾಯ ಪ್ರಶ್ನೆ ಜಾಸ್ತಿ ಇರೋದನ್ನು, ಇದಕ್ಕೆ ಹೋದವನು 99% ಸಾಯೋ ಚಾನ್ಸಸ್ಸೇ ಜಾಸ್ತಿ ಇರೋದು. ಆ ದೃಷ್ಟಿಯಿಂದ ನೀವು ಸ್ವಧರ್ಮೇ ನಿಧನಂ ಶ್ರೇಯಃ, ಈ ಮಾತು ಅರ್ಥ ಮಾಡಿ ನಿಧನರಾದರು ಅಂತ ಪದ ಉಪಯೋಗಿಸ್ತಾರಲ್ಲ, ಸತ್ತವರು ಅಂತ ಅರ್ಥ. ನಿಧನರಾದರು ಸತ್ತವರು. ಸ್ವಧರ್ಮೇ ನಿಧನಂ ಶ್ರೇಯ, ಸ್ವಧರ್ಮಾಚರಣೆ ಮಾಡ್ತಾ ಸಾಯೋದು ತುಂಬ ಒಳ್ಳೆಯದು, ಆದರೆ ಪರಧರ್ಮವು ಭಯಾವಹ, ಇನ್ನೊಬ್ಬರ ಧರ್ಮವನ್ನು ಮಾಡಿ ಬದುಕೋದಕ್ಕಿಂತ ನಮ್ಮ ಕರ್ತವ್ಯವಾದ ಸಾಯೋದು ವಾಸಿ. ಈ ಸೂಕ್ಷ್ಮ ವಿಚಾರ ಇದು. ಆಗ ನಮಗೆ ಅರ್ಜುನನ ಬಗ್ಗೆ ಭಗವಂತ ಹೇಳಿದ ಮಾತು ವಿಶ್ವಕ್ಕೆ ಕೊಟ್ಟ ಸಂದೇಶ ಅಂತ ನಮಗೆ ತಿಳಿಯುತ್ತೆ. ಅರ್ಜುನ ಆಗ ಒಂದು ಪ್ರಶ್ನೆ ಮಾಡ್ತಾನೆ, ಕೃಷ್ಣ ಇಷ್ಟೆಲ್ಲ ಶಾಸ್ತ್ರ ಸ್ಪಷ್ಟ ಇದ್ರೆ, ಕಾಮಕ್ರೋಧ ಕೆಟ್ಟದು ಹೀಗೆಲ್ಲ ಇದ್ದು ಬಿಟ್ಟರೆ, ಅನ್ಯಾಯ ಮಾಡಬಾರದು ಅಂತಿದ್ರೆ, ದೇವರ ಆರಾಧನೆ ಮಾಡಬೇಕು ಅಂತ ಇದ್ರೆ, ಯಾಕೆ ಮನುಷ್ಯ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ. ನಾವೆಲ್ಲ ಅದೇ ಪ್ರಶ್ನೆ ಕೇಳೋದಿಲ್ಲ. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅರ್ಜುನ ಉವಾಚ ಅಂತ ಈ ಶ್ಲೋಕ ಬಂದಿದೆ. ನಮಗೆಲ್ಲ ಬೇಕಾದ ಮತ್ತೊಂದು ಶ್ಲೋಕ ಇದೆ. ಇಷ್ಟೆಲ್ಲ ವಿಷಯ ಸ್ಪಷ್ಟ ಇದ್ರೂ ಕೂಡ ಎಲ್ಲರೂ ಯಾಕೆ ಮಾಡೋದಿಲ್ಲ, ಹಾಗಿದ್ರೆ ಎಲ್ಲರೂ ಯಾಕೆ ಮಾಡೋದಿಲ್ಲ, ಆ ಪ್ರಶ್ನೆಗೆ ಭಗವಂತ ಏನು ಉತ್ತರ ಕೊಡ್ತಾನೆ ಅನ್ನೋದರೊಂದಿಗೆ ಅಧ್ಯಾಯ ಮುಕ್ತಾಯವಾಗುತ್ತೆ. ಪ್ರಾಯ ನಾಳೆ ದಿವಸ ಈ ಮೂರನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಅದರೊಳಗೆ ಈ ಮೂಲಭೂತ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ. ಆ ಉತ್ತರ ತಿಳ್ಕೊಳ್ಳೋದು ಅಂದ್ರೆ ಒಂದೇ, ನಮ್ಮನ್ನೇ ನಾವು ವಿಮರ್ಶೆ ಮಾಡಿಕೊಳ್ಳೋದು ಅಂದ್ರೆ ಒಂದೇ, ಎಲ್ಲಿ ನಾವು ತಪ್ಪುತ್ತೇವೆ ಅಂತ ಭಗವಂತ ಹೇಳ್ತಾ, ಪಾಪಕರ್ಮದ ಮೂಲ ಏನು ಅಂತ ಭಗವಂತ ಗುಟ್ಟನ್ನು ಬಯಲು ಮಾಡ್ತಾ ಇದ್ದಾನೆ. ಪಾಪಕರ್ಮಾಚರಣೆ ಹಿನ್ನೆಲೆ ಏನು ಅಂತ ಹೇಳ್ತಾನೆ. ನಾಳೆ ಎಂದಿನಂತೆ ಹೇಳಿದೆ, ನಿನ್ನೆ ಇವತ್ತರಿಂದ ವೇಳೆ ಬದಲಾವಣೆ ಇದೆ, ಆದ್ದರಿಂದ ಇವತ್ತು ಸ್ವಲ್ಪ ಶುರುವಾಗ ತಡ ಆಯಿತು. ಸರಿ, 6:30 ಪ್ರವಚನವಾದ್ದರಿಂದ ನಾಳೆ 6:30 ಶುರುವಾಗ ಪ್ರವಚನದೊಳಗೆ ಆ ವಿಷಯ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ದೀಯತಾಂ ಕಮಲಾಲಯ. ಸ್ವಲ್ಪ ಹಸ್ತ ಸಾಮುದ್ರಿಕ ಹೇಳುತ್ತೇನೆ ಅಂತ ಹೇಳ್ತಾ, ಪಾಮಿಸ್ಟ್ರಿ ತಪ್ಪೇನೂ ಅಲ್ಲ.